ಪಾಂಡವರ ಕಾಲ ಸಂಸ್ಕಾರ ಹೇಗಿರಬೇಕು? ಲಕ್ಷ ಗೋವುಗಳನ್ನು ದಾನ ಮಾಡುತ್ತಿದ್ದ ಅಂದರೆ ಅಷ್ಟು ಆದರ್ಶಪ್ರಾಯವಾದ ಚಕ್ರವರ್ತಿ. ಇವತ್ತು ದಿವಸಕ್ಕೆ 3,000 ಹಸುಗಳನ್ನು ಕೊಲ್ತಾರಂತೆ. ಇವತ್ತು ದಾನ ಮಾಡೋದಲ್ಲ, ಇವತ್ತು ಭಕ್ಷಣ ಮಾಡ್ತಕ್ಕಂಥ ಕಾಲ ಇದು. ಒಂದೊಂದು ಬೆಂಗಳೂರು ಒಂದರಲ್ಲೇ ಎಷ್ಟು 6,000 ಗೋವುಗಳನ್ನು ಕೊಲ್ಲುತ್ತಾರೆ ಅಂತ ಕೇಳಿದರೆ ಅದು ಅಧಿಕೃತ ಲೆಕ್ಕಾಚಾರದ ಪ್ರಕಾರ ಇದು. ಅನಧಿಕೃತ ಎಷ್ಟು ಕೊಲ್ತಾರೋ ಗೊತ್ತಿಲ್ಲ. ಈ ಗೋವುಗಳನ್ನು ಕೊಲ್ಲೋ ಕಾಲ ಇದು, ಗೋವುಗಳನ್ನು ಪಾಲಿಸೋ ಕಾಲ. ಅಂಥ ಮಹಾನುಭಾವ ಹೇಗೆ ಬದುಕಬೇಕು ಲೆಕ್ಕ ಹಾಕಿ, ವನದಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ ಅವನಿಗೆ? ಧೌಮ್ಯಾಚಾರ್ಯ ಕೇಳ್ತಾರೆ, ಸ್ವಾಮಿ ಏನು ಮಾಡಲಿ ನಾನೀಗ, ಇಷ್ಟು ಜನಗಳನ್ನು ಹೇಗೆ ಸಂರಕ್ಷಣೆ ಮಾಡಲಿ, ಇದೆಲ್ಲ ಯಾತಕ್ಕೆ ಓದಬೇಕು ಅಂದರೆ ನಮಗೆ ಉತ್ತರ ಸಿಗಲಿಕ್ಕೋಸ್ಕರ. ನಮಗೂ ಸಮಸ್ಯೆ ಬಂದು ನಮಗೆಲ್ಲ ಜನ ಕಾಪಾಡೋದು ಬೇಡ, ಮನೆ ಜನಗಳನ್ನು ಕಾಪಾಡಬೇಕಲ್ಲ ಕೊನೆ ಪಕ್ಷ. ಏನು ಮಾಡಿದರೆ ನಮಗೆ ಅನ್ನ ಸಿಗ್ತದೆ, ಇದು ಪ್ರಶ್ನೆ ಇದೆ. ಆಗ ಧೌಮ್ಯರು ಹೇಳ್ತಾರೆ, ಧರ್ಮರಾಜ, ಇಡೀ ಜಗತ್ತಿ ಭಗವಂತ ಕೊಡೋ ಅನ್ನ, ಭಗವಂತ ಅನ್ನ ಎಲ್ಲರಿಗೂ ಕೊಡ್ತಾನೆ ಅಂತ ಗೊತ್ತಿದೆ. ಆದರೆ ಭಗವಂತ ಯಾವ ಮೂಲಕ ಕೊಡ್ತಾನೆ ಗೊತ್ತೇನು? ಈ ಮಳೆ ಬೆಳೆಗಳು ಭೂಮಿಯಲ್ಲಿ ಬೆಳೆ ಬೆಳೀತದೆ. ಬೆಳೆ ಬೆಳೀಬೇಕಾದ್ರೆ ಅದಕ್ಕೆ ನೀರಿನ ವ್ಯವಸ್ಥೆ ಆಗಬೇಕು, ಮೋಡಗಳಿಂದ ಮಳೆ ಬರಬೇಕು. ಎಷ್ಟೇ ಸಂಪತ್ತಿದ್ರು ನೀರು ಒಂದಿಲ್ಲದೆ ಹೋದರೆ ಏನು ಮಾಡೋಕ್ಕಾಗೋದಿಲ್ಲ. ಆ ನೀರು ತರಿಸ್ತಕ್ಕ ನೀರು ಸುರಿತಕ್ಕಂಥ ಕೆಲಸ ಮೋಡಗಳು. ಆ ಮೋಡಗಳು ಬಂದು ಮೋಡ ಫಾರಂ ಆಗೋದು ಎಲ್ಲಿಂದ ಗೊತ್ತೇನು? ತುಂಬ ಜನಕ್ಕೆ ವಿವೇಕವೇ ಇಲ್ಲ, ಆಟೋಮೆಟಿಕ್ಕಾಗಿ ಬರುತ್ತೆ ಅಂತ ತಿಳ್ಕೊತಾರೆ. ನಥಿಂಗ್ ಇದು ಆಟೋಮೆಟಿಕ್, ಅದಕ್ಕೊಂದು ವ್ಯವಸ್ಥೆ ಇದೆ. ಅದಕ್ಕೂ ಮೋಡಗಳನ್ನು ಸೃಷ್ಟಿ ಮಾಡಿ ಮಳೆ ಕರೀತಕ್ಕಂಥ ವ್ಯವಸ್ಥೆಗೆ ಸೂರ್ಯನ ನೇಮಿಸಿದ್ದಾರೆ. ಆದಿತ್ಯಾತ್ ಜಾಯತೆ ವೃಷ್ಟಿ ಅಂತ ಮನುಸ್ಮೃತಿ. ಸೂರ್ಯನಿಂದ ಮಳೆ ಬರುತ್ತೆ, ಸೂರ್ಯನಿಗೂ ಮಳೆಗೂ ಏನು ಸಂಬಂಧ? ಇದು ಉತ್ತರಾಯಣ ಕಾಲದಲ್ಲಿ ಅವಿದ್ದೇವೆ. ಉತ್ತರಾಯಣ ದಕ್ಷಿಣಾಯನ ಅಂತ 6 ಉತ್ತರಾಯಣ, 6 ದಕ್ಷಿಣಾಯನ. ಉತ್ತರಾಯಣದಲ್ಲಿ ಸೂರ್ಯ ಏನು ಮಾಡ್ತಾನೆ? ನೀರನ್ನೆಲ್ಲ ಹಿರ್ಕೋತಾ ಹೋಗ್ತಾನೆ. ಉತ್ತರಾಯಣ ಅಂತ ಹೇಳಿದರೆ ನೀರನ್ನು ಹೀರ್ಕೊಳ್ಳೋ ಕಾಲ, ದಕ್ಷಿಣಾಯನ ಮಳೆಗಾಲ, ಮಳೆ ಸುರಿಸೋ ಕಾಲ. ಅದು ನೀರನ್ನು ಹೀರೋ ಕಾಲ, ಮಳೆ ಸುರಿಸೋ ಕಾಲ. ನೀರನ್ನು ಹೀರೋ ಕೆಲಸ ಸೂರ್ಯ ಮಾಡ್ತಾನೆ. ಇವತ್ತು ನೋಡಿದ್ರೆ ಕರೆಂಟ್ ಇಲ್ಲ, ನೀರಿಲ್ಲ ಅಂದ್ಬಿಡ್ತಾರೆ. ಅರೆ ಕರೆಂಟ್ಗೆ ನೀರು ಏನು ಸಂಬಂಧ? ಪಂಪ್ ಮಾಡಿ ಮೇಲೆ ಕೊಯ್ಬೇಕಲ್ಲ, ಅವನು ಟ್ಯಾಂಕ್ ತುಂಬಿಸ್ಬೇಕಲ್ಲ. ಆ ಟ್ಯಾಂಕ್ ತುಂಬಿಸೋ ಕೆಲಸ, ಒಂದು ಟ್ಯಾಂಕ್ ತುಂಬಿಸೋಕ್ಕೆ ಇಷ್ಟು ಬೇಕಲ್ಲ, ಸೂರ್ಯ ಇಡೀ ಮೇಲಕ್ಕೆ ತುಂಬಿಸ್ತಾನೆ. ಅದು ವ್ಯವಸ್ಥೆ ಇದು, ಭಗವಂತ ಮಾಡಿರೋ ವ್ಯವಸ್ಥೆ ಇದು. ಅದಕ್ಕೆ ಬಿಸಿಲು ಬೈದು ಬಿಟ್ಟರೆ ಬಿಸಿಲು ಬರಬಾರ್ದು ಅಂತ ಹೇಳಿದ್ರೆ ಕರೆಂಟ್ ಹೋದ್ರೆ ನೀರು ತುಂಬಾರ್ದು ಅಂತ ಟ್ಯಾಂಕಿಗೆ ಅಷ್ಟೇ. ಅವ ನೀರು ಮಳೆ ಬರೋ ಚಾನ್ಸಸ್ಸೇ ಇಲ್ಲ, ಆ ಬ್ಯಾಲೆನ್ಸ್ ಆಗಬೇಕು. ಆದ್ದರಿಂದ ಸೂರ್ಯ ಕಿರಣಗಳಿಗೆ ಆಚಾರ್ಯ ಹೇಳ್ತಾರೆ, ಇನ್ನು ವಿಜ್ಞಾನ ಯಾವುದು ಕಂಡುಹಿಡಿದಿಲ್ಲ ಅದರ, ಸೂರ್ಯನ ಕಿರಣ 4 ಇದೆ ಅಂತ ಮಧ್ವಾಚಾರ್ಯ ಹೇಳ್ತಾರೆ. 4 ಸೂರ್ಯನ ಕಿರಣಗಳು ಉಂಟು. ಒಂದು ವೆರೈಟಿ ಬರೀ ಬೆಳಕು ಕೊಡೋದಷ್ಟೇ, ಸೂರ್ಯನ ಬೆಳಕು. ಇನ್ನೊಂದು ವೆರೈಟಿ ತಾಪ ಉಂಟು ಮಾಡೋದು, ಮತ್ತೊಂದು ವೆರೈಟಿ ನೀರನ್ನು ಒಣಗಿಸಿ ಮೇಲೆ ಕಳ್ಕೊಳ್ಳೋದು. ಒಂದೇ ಒಂದು ಇದಕ್ಕೆ ಪಂಪ್ ಏನು ಮಾಡುತ್ತೆ ಗೊತ್ತೇನು? ಪಂಪ್ ನೀರನ್ನು ಸಕ್ ಮಾಡುತ್ತೆ, ಆಮೇಲೆ ಪುಷ್ ಮಾಡುತ್ತೆ ಆ ಕಡೆ. ಅದು 2 ಭಾಗ ಇದೆ. ಬರೀ ಸಕ್ ಮಾಡೋಕೆ ಏನು ಮಾಡಬೇಕು? ಎಲ್ಲ ನಿಂಗೆ ಕೂತ್ಕೊಂಡ್ಬಿಟ್ಟು ಏನು ಮಾಡ್ತಿದ್ವಿ? ಅದು ಎಳೆಯುತ್ತೆ, ಆಮೇಲೆ ತಳ್ಳುತ್ತೆ ಆ ಕಡೆಗೆ. ಸೂರ್ಯನ ಕಿರಣಗಳಿಗೆ ಅನೇಕ ಭಾಗಗಳಿವೆ. ಇನ್ನೂ ಕೆಲವು ಸೂರ್ಯನ ಕಿರಣ ಪಾಕ ಮಾಡುತ್ತೆ ಅಂತ ಹೇಳುತ್ತಾರೆ. ಪಾಕ ಮಾಡುತ್ತೆ ಅಂದ್ರೆ ಏನು? ಹಣ್ಣುಗಳ ಬಣ್ಣ ಬದಲಾಗ್ತಾ ಹೋಗುತ್ತೆ, ಬಿಸಿಲಲ್ಲಿ ಓಡಾಡಿ ಬಣ್ಣ ಚೇಂಜ್ ಆಗಿಬಿಡುತ್ತೆ. ಸೂರ್ಯನಿಗೆ ಬಣ್ಣ ಶಕ್ತಿ ಮಾಡೋ ಅಲ್ಟ್ರಾ ವೈಲೆಟ್ ರೇಸ್ ಇತ್ಯಾದಿ ಕರೀತಾರಲ್ಲ, ಅದೆಲ್ಲದನ್ನು ವಿವರಣೆ ಮಾಡ್ತಕ್ಕಂಥದ್ದು ಶಾಸ್ತ್ರ. ಆಚಾರ ತುಂಬಾ ವಿಚಾರಗಳನ್ನು ಕೊಡುತ್ತಾರೆ. ಅಂದಮೇಲೆ ಸೂರ್ಯನಿಂದ ಮಳೆ ಬರುತ್ತೆ, ಅದರಿಂದ ಅನ್ನ ಬರೋದ್ರಿಂದ ಮಳೆ ಕೊಡೋ ದೇವರು ಸೂರ್ಯನಾದ್ದರಿಂದ ಎಲ್ಲ ಕೊಡೋದು ಭಗವಂತನೇ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಸರ್ಕಾರ ಎಲ್ಲದ್ದನು ಅಲ್ಲಿ KEB ಡಿಪಾರ್ಟ್ಮೆಂಟ್ ಬೇರೆ, ವಾಟರ್ ಡಿಪಾರ್ಟ್ಮೆಂಟ್ ಬೇರೆ ಅಂತ ಹೇಗೆ ಮಾಡಿರ್ತಾರಲ್ಲ, ಭಗವಂತ ವ್ಯವಸ್ಥೆ ಮಾಡಿದ್ದಾರೆ. ಸೂರ್ಯನಿಂದ ಅನ್ನ ಸಿಗಬೇಕು ನಮಗೆ. ಆದ್ದರಿಂದ ಸೂರ್ಯನ ಆರಾಧನೆ ಮಾಡು, ನಿನಗೆ ಅನ್ನದ ವ್ಯವಸ್ಥೆ ಆಗುತ್ತೆ, ಇಷ್ಟು ಜನಕ್ಕೂ ಅನ್ನ ಕೊಡಲಿಕ್ಕೆ ಬರುತ್ತೆ ಅಂತ ಹೇಳಿದರು. ನಮಗೂ ಅದೇ ಇವತ್ತು ಬೇಕಾಗಿರೋದು. ಸೂರ್ಯನ ಆರಾಧನೆ ಮಾಡಿದರೆ ಅನ್ನಕ್ಕೆ ಎಂದೂ ನಮಗೆ ತಾಪತ್ರಯ ಉಂಟಾಗೋದಿಲ್ಲ. ಸೂರ್ಯನ ಆರಾಧನೆ ಮಾಡಿ ಅನ್ನೋ ಸಂದೇಶವನ್ನು ಕೊಟ್ಟು ಧರ್ಮರಾಜ, ಅದಕ್ಕೂ ಮಂತ್ರ ಬೇಕಲ್ಲ. ಅಪ್ಲಿಕೇಶನ್ ಕೊಡುವಂತ ತಕ್ಷಣ ಅದಕ್ಕೊಂದು ಫಾರ್ಮ್ಯಾಟ್ ಇರುತ್ತೆ, ಈ ರೀತಿ ಕೊಟ್ಟರೆ ಸೆಗಲ್ದವರು ಬಿಸಾಕ್ತಾರೆ ಅಷ್ಟೇ. ಅದು ಮಂತ್ರಗಳು ಅಂದರೆ ಹಾಕಿ, ಯಾವ ದೇವತೆಯನ್ನು ಆರಾಧನೆ ಮಾಡಬೇಕಾದ್ರೆ ಯಾವ್ಯಾವ ಮಂತ್ರಗಳನ್ನು ಹೇಳಬೇಕು. ಅಲ್ಲಿ ಸೂರ್ಯಾಷ್ಟೋತ್ರ ಶತರಾಮ ಸ್ತೋತ್ರ ಬರುತ್ತೆ. ವನಪರ್ವದ ಈ ಭಾಗದೊಳಗೆ ಧೌಮ್ಯಾಚಾರ್ಯರು ಸೂರ್ಯಾಷ್ಟೋತ್ರ ಶತರಾಮ ಸ್ತೋತ್ರವನ್ನು ಧರ್ಮರಾಜನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ನೋಡು, ನನಗೆ ಇದನ್ನು ಹೇಳಿದ್ದು ನಾರದ ಮುನಿಗಳು ಅಂತ ಹೇಳುತ್ತಾರೆ. ಯಾವಾಗಲೂ ಮಂತ್ರ ಯಾರು ಹೇಳಿಕೊಂಡ್ರು ಅಂತ ಕೇಳಿದ್ರೆ, ನಾನೇ ಓದಿಕೊಂಡೆ ಅಂತ ಕೇಳಿದರೆ ನೀನೇ ಇಟ್ಟುಕೊಂಡು ಹೋಗಿಬಿಡ್ಬೇಕಾಗ್ತದೆ, ಉಪಯೋಗ ಇಲ್ಲದೆ. ಮಂತ್ರಗಳು ಇಂಥವ್ರು ಹೇಳಿಕೊಟ್ರು ಅಂದರೆ ಮಂತ್ರಕ್ಕೆ ಬೇರೆಯೇ ಹೊರತು ತಾನೇ ಓದ್ಕೊಂಡ್ರೆ ಮಂತ್ರ ಅಲ್ಲ. ನನಗೆ ನಾರದರು ಹೇಳಿಕೊಟ್ರು ಅಂತ ಹೇಳಿದ್ದಾರೆ. ನಾರದರು ಯಾರು ಹೇಳಿಕೊಟ್ರು ಅಂತ ಹೇಳಿದರೆ ಇಂದ್ರದೇವರು ಹೇಳಿಕೊಟ್ರು ಅಂತ. ಅವ್ರು ಯಾರು ಹೇಳಿಕೊಟ್ರು ಅಂತ ಕೇಳಿದರೆ ಬ್ರಹ್ಮದೇವರು ಹೇಳಿಕೊಟ್ರು ಅಂತ. ಅವರಿಗೆ ನಾರಾಯಣ ಹೇಳಿಕೊಟ್ಟಿದ್ದು. ಮೂಲ ಅಲ್ಲಿಂದ ಹೋಗಿ ಜನ್ಮಾದೇಶೀಯತ ಎಲ್ಲ ದೇವರಿಂದಲೇ ಬರಬೇಕು. ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಗೆ ಬಂದು ಸೈಟ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಎಲ್ಲಿದೆ ಬಂತ ಆಸ್ತಿ ಅಂತ ಹೇಳಿಬಿಟ್ಟು. ಅದಿಲ್ಲದೆ ಹೋದರೆ ಬಂದು ರಿಜಿಸ್ಟ್ರೇಷನ್ ಆಗೋ ಚಾನ್ಸಸ್ಸೇ ಇಲ್ಲ. ಎಕ್ಸ್ಪ್ಲೇನ್ ಮಾಡಬೇಕು ಹೇಗೆ ಫಾರಂ ಆಯ್ತು, ಯಾರಿಂದ ಯಾರಿಗೆ ಬಂತು, ಯಾವ ಕ್ರಮದಲ್ಲಿ ಬಂತು ಅಂತ ಹೇಳದೆ ಹೋದರೆ ಅದಕ್ಕೆ ವ್ಯಾಲಿಡಿಟಿ ಬರೋದಿಲ್ಲ. ಮಂತ್ರಗಳು ಹಾಗೆ ಯಾವಾಗಲೂ ಕೂಡ ಯಾರಿಂದ ಬಂತು? ನನಗೆ ನಾರದ ಮುನಿಗಳು ಹೇಳಿದ್ದು ಅಂತ ಹೇಳಿಕೊಟ್ರಂತೆ. ಇವತ್ತಾಗಲ್ಲ, ಏನು ಸಿನಿಮಾ ಹೇಳಿ ಮಂತ್ರ ಅಂತ ತಿಳ್ಕೊಂಡ್ರೆ ಹೇಗಾಗ್ತದೆ? ಇವತ್ತೇ ಸಿನಿಮಾದ ಮಂತ್ರ ಆಗ್ತದೆ, ಅವನೇ ಬಾಯಲ್ಲಿ ಬೀಳಿ ಸೇರ್ಕೋತ ಬರೆದಿರ್ತಾನೆ ಪಾಪ. ಅದರಿಂದ ಯಾವ ಮಂತ್ರ ನಿಶ್ಚಯ ಮಾಡಬಹುದು? ಎಷ್ಟೋ ಜನ ತಪ್ಪು ತಿಳ್ಕೊಂಡವರಿದ್ದಾರೆ ಪಾಪ. ಯಾವುದೋ ರಾಯರ ಮಠಕ್ಕೆ ಹೋಗಿದ್ರೆ ಆತ ಮಠದಾತ ಹೇಳ್ತಾ ಇದ್ದ ಒಂದೊಂದು ಸೇವಾ ಅವಧಾರ ಹೇಳ್ತಾನೆ, ದಾರಿ ಕಾಡದೇ ರಾಗಿದೆ ರಾಘವೇಂದ್ರ ಹೇಳಿ ಸಿನಿಮಾ ಶುರು ಮಾಡಿಬಿಟ್ಟಿದೆ ಎಲ್ಲರೂ ಕೂಡ. ಇದನ್ನು ಹೇಳಿದರೆ ಯಾವ ಸನ್ನಿಧಾನ ಇರಲಿಕ್ಕೆ ಸಾಧ್ಯ ಉಂಟು? ಹರಿದಾಸರ ಹಾಡು ಯಾತಕ್ಕೆ ಹೇಳ್ತಾರೆ ಅಂದರೆ ಅವರ ಜೀವನ ಅದಕ್ಕೋಸ್ಕರ ಮುಡಿಪಿಟ್ಟವರು ಪಾಪ, ಅದಕ್ಕೋಸ್ಕರ ಮುಡಿಪಿಟ್ಟವರು, ಅವ್ರ ಬಗ್ಗೆ ತಿಳಿದವರು. ಇವನು ಒಂದು ಹಾಡು ಇಲ್ಲ ಇನ್ನೊಂದು ಹಾಡು ಮತ್ತೊಂದು ಕಡೆ ಹೇಳಿರ್ತಾರೆ ಪಾಪ ಅವನು ಹೋಗಿಬಿಟ್ಟು. ಅವ್ರು ಹಾಗಲ್ಲ, ಹಾಡಿದರೆ ನೊಡೆಯನ ಹಾಡುವೆ, ಬೇಡಿದರೆ ನೊಡೆಯನ ಬೇಡುವೆ, ಆ ದೀಕ್ಷೆ ಇದ್ದವರು. ಈ ಕಂಡವರಲ್ಲಿ ಲೆಟ್ರ್ ಕೊಟ್ಟರೆ ಅವ್ರ ಲೆಟ್ರಿಗೆ ಬೆಲೆನೇ ಇರೋದಿಲ್ಲ, ಅವ್ರಿಗೆ ಬಂದು ಖಚಿತವಾಗಿ ಕೊಟ್ಟರೆ ಮಾತ್ರ ಲೆಟ್ರಿಗೆ ಬೆಲೆ ಬರೋರು. ಹರಿದಾಸರು ಕಮಿಟೆಡ್ ಅವರು ಭಗವಂತನ ಸೇವೆಗೋಸ್ಕರವಾಗಿ ಒಂದು ಜೀವ ನಮ್ಮನ್ನು ಮುಡಿಪಿಟ್ಟವರಾದ್ರಿಂದ ಅವರ ಹಾಡು ಬರೆದ್ರೆ ಅರ್ಥ ಇರುತ್ತದೆ. ಅದು ಬಿಟ್ಟುಬಿಟ್ಟು ಹಣಕ್ಕೋಸ್ಕರ ಹಾಡು ಬರೆದವರು ಸಿದ್ಧಿ ಏನು ಬರಲಿಕ್ಕೆ ಸಾಧ್ಯ ಉಂಟು? ಈ ಮಂತ್ರತಂತ್ರಗಳೆಲ್ಲ ಹಾಕಿ ಇವತ್ತು ನಮ್ಮ ಜನರಲ್ಲಿ ಮಂತ್ರಗಳು ಯಾತಕ್ಕೆ ಕೆಲಸ ಮಾಡೋದಿಲ್ಲ ಅಂದರೆ ಅವ್ರು ಸರಿಯಾದ ಮಂತ್ರನೇ ಆಗಿರೋದಿಲ್ಲ, ಸರಿಯಾಗಿ ಹೇಳಿಸ್ಕೊಂಡೇ ಇರೋದಿಲ್ಲ, ಇನ್ನು ಹೇಳೋದಕ್ಕಂತೂ ಬರೋದೇ ಇಲ್ಲ, ಇನ್ನೇನು ಸಿದ್ಧಿ ಕೊಡಬೇಕು ಅದಕ್ಕೆ? ಆ ದೃಷ್ಟಿಯಲ್ಲಿ ಈ ಭಾಗವತ ಮಹಾಭಾರತದ ಈ ಭಾಗ ಇಷ್ಟೆಲ್ಲ ಮಾಡಿದ್ದಕ್ಕೆ ಏನು ಸಿದ್ಧಿ ಬಂತು ಅಂತ ನೋಡಿದಾಗ ಗೊತ್ತಾಗ್ತದೆ ನಮಗೆ ಆಗಲೇನೆ. ಯಾವ ಇಷ್ಟೆಲ್ಲ ಹಾಕಿಬಿಡ್ರಿ, ಹಾಗೆ ಒಂದು ನಡ್ಕೊಂಡು ಹೋಗ್ತೇವೆ ಅಂತ ಕೇಳಿದರೆ ಏನು ಸಿದ್ಧಿ ಬಂತು ಅದಕ್ಕೆ? ಹೋದನಂತೆ ದೊಡ್ಡ ಸರೋವರ, ಅದು ಹಿಡಿತಾನೆ ಉಪವಾಸದಿಂದ ಹಿಡಿತಾನೆ ಅದರೊಳಗೆ. ಯಾವುದೇ ಒಂದು ಮಂತ್ರೋಚ್ಚಾರಣೆಗೆ ತಿಂದು ಮಾಡಿದರೆ ಯಾವ ಮಂತ್ರವನ್ನು ಕೆಲಸ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾರೆ. ಉಪವಾಸ ಇದ್ದರೆ ಮಂತ್ರ ಪಠಣೆಯಾಗಬೇಕು. ಅದು ಗಾಯತ್ರಿ ಮಂತ್ರವನ್ನೇ ಹಿಡಿದು ಅತಿ ಮಂತ್ರನೂ ಹಾಗೆ ಹೇಳಬೇಕು. ಇವತ್ತು ಯಾರು ಹೇಳ್ತಾರೆ ಬೆಡ್ ಕಾಫಿಯಿಂದ ಶುರುವಾದರೆ ಇನ್ನೇನು ಗಾಯತ್ರಿ ಮಂತ್ರ ಹೇಳ್ತಾನೆ ಪಾಪ? ಯಾರು ಸಿದ್ಧಿ ಬರೋದಿಲ್ಲ ಅದಕ್ಕೆಲ್ಲ ಕೂಡ. ಉಪವಾಸ ಇದ್ದರೆ ಮಾತ್ರ, ಉಪವಾಸ ಸ್ನಾನ ಇಲ್ಲದೆ ಹೋದರೆ ಯಾವ ಜಪನೂ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ನದಿಯಲ್ಲಿ ಸರೋವರದಲ್ಲಿ ಹಿಡಿದು ಸ್ನಾನವನ್ನು ಮಾಡಿ ಉಪವಾಸದಿಂದ ಜಪ ಶುರು ಮಾಡಿದನಂತೆ. ಸೂರ್ಯನ ಸ್ತೋತ್ರವನ್ನು ಹೇಳ್ತಾ ಇದ್ದಾನೆ. ಸೂರ್ಯನ ಸ್ತೋತ್ರ ಹೇಳಿದ, ವಿಚಿಂತ್ಯ ತೇಷಾಂ ಭರಣಾಯ ಧರ್ಮಜ ಸಂಪೂಜ್ಯ ಸೂರ್ಯಸ್ಥಿತಂ ಅಚ್ಯುತಂ ಪ್ರಭುಂ ದಿನೇ ಅಕ್ಷಯಾನ್ನಂ ಪಿಠರಂ ತದಾಪ ರಕ್ತಾದಿದಂ ಕಾಮ ವರಾನ್ನದಂಚ. ಇಡೀ ಶ್ಲೋಕ ಕಥೆಯಿಂದಲ್ಲ ಒಂದೇ ಶ್ಲೋಕದಲ್ಲಿ ಆಚಾರ್ಯರು ಬರೀತಾರೆ. ಇತಿಹಾಸವನ್ನೆಲ್ಲ ಇಂಥ ಸಂಗ್ರಹಣಕೋಶಲ ಒಬ್ಬರದ್ದೇನೆ, ಇಡೀ ಕಥೆಯನ್ನೆಲ್ಲ ಒಂದೇ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ವಿಚಿಂತ್ಯ ತೇಷಾಂ ಭರಣಾಯ ಧರ್ಮಜ, ಅವರೆಲ್ಲರ ರಕ್ಷಣೆಗೋಸ್ಕರವಾಗಿ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು, ಸಂಪೂಜ್ಯ ಸೂರ್ಯಸ್ಥಿತ ಅಚ್ಯುತಂ ಪ್ರಭುಂ, ಸೂರ್ಯನನ್ನು ಆರಾಧನೆ ಮಾಡಿದ ಹೊರಗೆ ಅಲ್ಲ, ಸೂರ್ಯಸ್ಥಿತ ಅಚ್ಯುತಂ ಪ್ರಭುಂ, ಸೂರ್ಯಾಂತರ್ಗತ ನಾರಾಯಣನನ್ನ ಆರಾಧನೆ ಮಾಡಿದ. ಆಗ ಸೂರ್ಯ ಪ್ರತ್ಯಕ್ಷನಾದನಂತೆ. ಹಿಂದಿನ ಕಾಲದಲ್ಲಿ ಫಲಸಿದ್ಧಿ ಅಂದರೆ ಪ್ರತ್ಯಕ್ಷರಾಗೋದು. ಇವತ್ತು ಕನಸದಲ್ಲಿ ಫಲ ಕೊಟ್ಟರೆ ನಮ್ಮ ಪುಣ್ಯ ಅಂತ ತಿಳ್ಕೊತೇವೆ. ಹಿಂದೆ ಹಾಗಲ್ಲ, ಡೈರೆಕ್ಟ್ ಆಗಿ ಕಾಣ್ತಿದ್ರಂತೂ ಏನು ಬೇಕು ಅಂತ ಬಾಯ್ಬಿಟ್ಟು ಕೇಳೋರು, ಅಂಥ ಒಂದು ಸಿದ್ಧಿ ಇದ್ದ ಕಾಲ. ಆದ್ದರಿಂದ ಸೂರ್ಯ ಪ್ರತ್ಯಕ್ಷನೇ ನಿಂತ್ಕೊಂಡಂತೆ, ಧರ್ಮರಾಜ ಏನು ಬೇಕು ನಿನಗೆ ಅಂತ ಕೇಳ್ತಾರೆ. ಏನು ಬೇಕು ನಿನಗೆ? ಕಷ್ಟ ಧರ್ಮರಾಜ ಕೇಳ್ತಾರೆ. ಎಂಥ ಪುಣ್ಯಾತ್ಮ, ತನಗೆ ಅಂತ ಇಲ್ಲೇ ಇಲ್ಲ, ಇಷ್ಟು ಜನಕ್ಕೆ ಅನ್ನ ಹೇಗೆ ಹಾಕಲಿ ಅಂತ ಕೇಳ್ತಾರೆ. ಈ ಸಮಾಜ ನಿಜವಾದರ್ಥರ ಸಾಮಾಜಿಕ ಕಲ್ಪನೆ ಅಂದರೆ ಇವತ್ತು ಯಾವುದೇ ಒಂದು ಇನ್ನೊಬ್ಬರಿಗೋಸ್ಕರ ಕೇಳಿದರೆ ಅದಕ್ಕೆ ಕೇಳಿದ ಅಂತ ಕರೆಯೋದಿಲ್ಲ, ಅದನ್ನು ಸೇವೆ ಅಂತ ಕರೀತಾರೆ. ತನಗೋಸ್ಕರ ನನಗೆ ಕೊಡಿ ಭಿಕ್ಷೆ, ಇನ್ನೊಬ್ಬರಿಗೆ ಕೊಡಿ, ಅದು ದೊಡ್ಡ ವಿಶಾಲವಾದಂಥ ಒಂದು ಸೇವೆ. ಧರ್ಮರಾಜ ಕೇಳಿ, ಇಷ್ಟು ಜನಕ್ಕೆ ಅನ್ನ ಹಾಕಬೇಕಾಗಿದೆ, ಅನ್ನದ ವ್ಯವಸ್ಥೆ ಏನೂ ಇಲ್ಲ, ನಾನು ಸಾಮಾನ್ಯ ಅನ್ನರ್ಗಳು ಆಗಬಾರದು, ಅತ್ಯುತ್ತಮ ಮಟ್ಟದಲ್ಲಿ ನಾನು ಅವರಿಗೆ ತೃಪ್ತಿ ಮಾಡಬೇಕು, ಅದಕ್ಕೊಂದು ಉಪಾಯ ಹೇಳಿ, ನನಗೆ ಅವಕಾಶ ಕೊಡಿ, ಅನ್ನದ ವ್ಯವಸ್ಥೆ ಮಾಡಿ ಅಂತ ಕೇಳಿದರೆ ತಕ್ಷಣ ಸೂರ್ಯ ಇಮ್ಮಿಡಿಯೇಟ್ ಸೊಲ್ಯೂಷನ್, ಅದಕ್ಕೆ ಹೇಗೆ ಸೊಲ್ಯೂಷನ್ ಕೊಡ್ತಾರೆ, ಏನಂತ ವ್ಯವಸ್ಥೆ ಮಾಡಬೇಕು? ಮಹಾಭಾರತ ಹೊಸ ಕಲ್ಪನೆ ಅದು, ಒಂದು ಅಂಥ ಕಲ್ಪನೆ ಎಲ್ಲೆಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ ಕಲ್ಪನೆಯನ್ನು ಪರಿಕಲ್ಪನೆ ಮುಂದಿಡ್ತಾ ಇದ್ದಾರೆ. ಧರ್ಮರಾಜ ಯಾಕೆ ಯೋಚನೆ ಮಾಡ್ತೇವೆ, ತಗೋ ಪಾತ್ರೆ ತಗೋ ಅಂತ ಕೊಟ್ಟುಬಿಟ್ರು. ದಿನೇ ಅಕ್ಷಯಾನ್ನಂ ಪಿಠರಂ ತದಾಪ, ಪಿಠರ ಅಂದರೆ ಪಾತ್ರೆ, ಒಂದು ಪಾತ್ರೆಯನ್ನು ಕೊಟ್ಟನಂತೆ. ಎಂಥ ಅಕ್ಷಯಾನ್ನಂ, ಅಕ್ಷಯ ಪಾತ್ರೆಯನ್ನು ಕೊಟ್ಟನಂತೆ. ಸೂರ್ಯ ಕೊಟ್ಟಿದ್ದು ಅಕ್ಷಯ ಪಾತ್ರೆ, ಇದನ್ನು ತಗೋ, ಇದ್ರೆ ಬರೀ ಪಾತ್ರೆ ಮತ್ತೆ ತಗೋ, ಇದನ್ನು ಅದೇ ಬಂಗಾರದ ಕೂಡ ಅಲ್ಲ. ಮಹಾಭಾರತ ಹೇಳ್ತದೆ, ಯಾವುದನ್ನು ಎಂಬಿಗಸ ಮಹಾಭಾರತ ಬಿಟ್ಟಿಲ್ಲ, ತಾಮ್ರಂ ಪಿಠರಂ ಅಂತ ಕರೀತಾರೆ. ತಾಮ್ರದ ಪಾತ್ರೆ ಇದು, ಒಂದು ತಾಮ್ರದ ಪಾತ್ರೆ ಕೊಟ್ಟು ತಗೋ, ನಿನ್ನ ಸಮಸ್ಯೆ ಪರಿಹಾರ ಆಯಿತು ಅಂತ ತಿಳ್ಕೊಂಡ್ಬಿಡು ಅಂತ ಹೇಳ್ತಾರೆ. ನೋಡೋದಕ್ಕೆ ಏನು, ಇದು ಪಾತ್ರೆ ಕೊಟ್ಟುಬಿಟ್ಟು ಸರಿ ಪರಿಹಾರ ಆಗುತ್ತೆ ಅಂತ ಕೇಳಿದರೆ ಆಗ್ತದೆ? ಯೋಚನೆ ಮಾಡಿ, ಯಾರೋ ಬಂದ ಕೆಲಸ ಕೇಳಿದ ಲೆಟರ್ ಕೊಡ್ತಾನಷ್ಟೇ, ಇವಾಗ ಅಪಾಯಿಂಟೆಡ್ ಲೆಟರ್ ಅಷ್ಟೇ. ಲೆಟರಿಂದ ಏನಾಯ್ತು, ದೊಡ್ಡ ಅಧಿಕಾರನೇ ಬಂತು ಅದರಿಂದ ಅವರಿಗೆ. ಆ ಪಾತ್ರೆ ಕೂಡ ಅಲ್ಲ, ಬರೀ ಲೆಟರು. ಆ ಲೆಟರಲ್ಲಿ ಎಷ್ಟು ಶಕ್ತಿ ಇದೆ, ಈಗ ಅವನು ಸೈನ್ ಮಾಡಿಕೊಟ್ಟ ಲೆಟರಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಾಗಿಬಿಟ್ರೆ, ಸೂರ್ಯ ಕೊಟ್ಟ ಪಾತ್ರೆ, ಯಾರೋ ಬಿಟ್ಟಿದ್ದ ಬ್ಯಾಟೆ ಲಕ್ಷಾಂತರ ಪೌಂಡಿಗೆ ಮಾರಾಟ ಆಗ್ತಿರ್ತದೆ. ಯಾರೋ ಬಿಟ್ಟಿದ್ದ ಬ್ಯಾಟು, ಯಾವನೋ ಮಾಡಿದ್ರು, ಇದಕ್ಕೆ ಅಷ್ಟು ಬೆಲೆ ಇದ್ರೆ ಸೂರ್ಯ ಕೈಯಾರೆ ಕೊಡ್ತಕ್ಕಂತಹ ಅಪೂರ್ವವಾದ ವಸ್ತು ಅದು. ತಗೋ ಇದನ್ನ, ಅಕ್ಷಯ ಅನ್ನ ಕೊಡುತ್ತೆ ಇದು ಅಂತ ಹೇಳುತ್ತೆ. ಅಕ್ಷಯ ಅನ್ನವನ್ನು ಕೊಡುತ್ತೆ. ಆದರೆ ಇದು ಅನ್ನ ಹೇಗೆ ಕೊಡುತ್ತೆ ಗೊತ್ತಾಯಿತು? ಬರೀ ಬರೀ ಪಾತ್ರೆಗಳು ಬರೀ ಪಾತ್ರೆನೇ ಅದು. ಅದಕ್ಕೇನು ಮಾಡಬೇಕು? ಫಸ್ಟ್ ಅಡುಗೆ ಮಾಡಬೇಕು, ಫಸ್ಟ್ ಅಡುಗೆ ಮಾಡಿ ಅದರಲ್ಲಿ ಹಾಕಬೇಕು, ಅದು ಅಕ್ಷಯವಾಗಲು ಶುರುವಾಗುತ್ತೆ ಅಂತ ಹೇಳ್ತಾರೆ. ಸರ್ಕಾರ ಗ್ರಾಂಟ್ ಕೊಡಬೇಕಾದ್ರೆ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು ಇವನು. ಜೀರೋ ಇದ್ರೆ ಯಾರು ಗ್ರಾಂಟ್ ಕೊಡೋದಿಲ್ಲ. ಸ್ವಲ್ಪ ಹಾಕಬೇಕು, ಇನಿಷಿಯಲ್ ಸ್ವಲ್ಪ ಹಾಕಿದ್ರೆ 10% ಅಂತ ಹಾಕಿದ್ರೆ ಉಳಿದ ಪರ್ಸೆಂಟ್ ಸರ್ಕಾರ ಕೊಡುತ್ತೆ. ಇವತ್ತು ಇದೇ ತತ್ವ ಭಗವಂತ ಮಹಾಭಾರತ ಹೇಳ್ತಿರೋದು. ನೀವು ಅಡುಗೆ ಮಾಡಿ ಹಾಕಬೇಕಿದ್ರಲ್ಲಿ ಏನೇನು ಅಡುಗೆ ಮಾಡಿ ಹಾಕ್ತೀರೋ ಅಷ್ಟೆಲ್ಲ ಅಕ್ಷಯವಾಗ್ತಾ ಹೋಗ್ತದೆ ಅಂತ ಹೇಳ್ತಾರೆ. ಬರೀ ಉಪ್ಪು ತುಪ್ಪು ಹಾಕಿದ್ರೆ ಅಷ್ಟೇ ಇರ್ತದೆ ಅಷ್ಟೇ. ಇವತ್ತು ಮಿನಿಮಮ್ ಮಾಡಾಗಿಲ್ಲ ಅಂದರೆ ಒಂದು ಎಫರ್ಟ್ ಹಾಕಬೇಕೀಗ. ಒಂದು ಅಡುಗೆ ಆಗಲೇಬೇಕು, ಅಡುಗೆ ಮಾಡಿದ್ರೆ ಅದರಲ್ಲಿ ಹಾಕಬೇಕು, ಅವು ಎಷ್ಟೆಗಳು ಬರ್ತಾನೆ ಇರ್ತದೆ ಅಂತ ಹೇಳಿಬಿಡ್ತಾರೆ. ಅಕ್ಷಯ ಅನ್ನೋದ ಕಾನ್ಸೆಪ್ಟ್ನೊಳಗೆ ಮನುಷ್ಯ ಪ್ರಯತ್ನವನ್ನು ಬಿಟ್ಟಿಲ್ಲ, ಮನುಷ್ಯ ಪ್ರಯತ್ನ ಬಿಟ್ಟಿಲ್ಲ. ನಮ್ಮ ಜೀವನದ ಇದನ್ನು ಸೋಮಾರಿಗಳಾಗಿ ಅವಾಗ ನಾವರ ಅಕಸ್ಮಾತ್ ಪಾತ್ರೆ ಸಿಕ್ಕಿಬಿಟ್ರೆ ಅಂತ ಯೋಚನೆ ಮಾಡಬಹುದು. ಸಿಕ್ಕರು ಉಪಯೋಗದಲ್ಲಿ ಅಡುಗೆ ಮಾಡಲೇಬೇಕು ಈ ಮಧ್ಯೆ ನಾವು. ಆದ್ದರಿಂದ ಅಡುಗೆ ಮಾಡಿ ಹಾಕಬೇಕೆ ಹೊರತು ಕೆಲಸ ಕೊಡಿಸ್ಬೋದು, ಪಾಠ ಅವಂತಾನೆ ಮಾಡಬೇಕು ಈ ಮಧ್ಯೆ. ಮತ್ತೆ ಯಾರೋ ಲೆಕ್ಚರ್ ಕೆಲಸ ಕೊಡಿಸಿದ್ರೆ ಕೊಟ್ಬಿಡ್ಬೋದು, ನಿಜ. ಪಾಠ ಕೊಡಿಸೋರು ಮಾಡೋದಿಲ್ಲ, ಇವನೇ ಮಾಡಬೇಕು ಈ ಮಧ್ಯೆ. ಆ ಥರ ಹೇಗೋ ಆದ ಹಿನ್ನೆಲೆಯಲ್ಲಿ ಶಾಸ್ತ್ರಗಳೆಂದೂ ಕೂಡ ಮೂಢನಂಬಿಕೆಯನ್ನು ಪ್ರಚೋದನೆ ಮಾಡಲಿಲ್ಲ, ಅವಿವೇಕವನ್ನು ಪ್ರಚೋದನೆ ಮಾಡಲಿಲ್ಲ, ಸುಮಾರ್ತನೆ ಎನ್ಕರೇಜ್ ಮಾಡಲಿಲ್ಲ. ನಿಮ್ಮ ಪವಿತ್ರವಾದ ಬಾಳಿಗೆ, ಪ್ರಾಮಾಣಿಕ ಜೀವನಕ್ಕೆ ಅಪಾಗಾಧವಾದ ಬೆಲೆ ಇದೆ ಎನ್ನುವುದು ಶಾಸ್ತ್ರದ ತತ್ವ. ಅದು ಹಾಕಬೇಕು. ಹಾಕಿದರೆ ಮಾತ್ರ ಅದೇನು ಕೊಡುತ್ತೆ ಗೊತ್ತೇನೋ? ರತ್ನಾತೀತಂ ಕಾಮ ವರನ್ನದಂಚ. ಎಷ್ಟು ಬೇಕಾದ್ರೆ ಕೊಡುತ್ತೆ, ಅದ್ರಲ್ಲಿ ಬೇಕಾದ್ರೆ ವೆರೈಟಿ ಮಾಡುತ್ತೆ. ಬೇಕಾದ್ರೆ ಒಂದು ಪಾಯಸ ಹಾಕಿದ್ರೆ 16 ಟೈಪ್ ಪಾಯಸ ಬೇಕಾದ್ರೆ ಕೊಡ್ತದೆ. ಅದು ಕಾಮ ವರನ್ನದಂಚ, ಒಂದು ಮಾಡಬೇಕಾದ್ರೆ ಅಷ್ಟು ಮಾಡಿದ್ರೆ ಬೇಕಾದ್ರೆ ಸಿಗುತ್ತೆ ತಗೋ ಅಂತ ಕೊಟ್ರಂತೆ. ಧರ್ಮರಾಜ ತಗೊಳ್ತಾನೆ. ಏನಾತನ ಜೀವನಕ್ಕೆ ಅವತ್ತಿನಿಂದ ಹೇಳ್ತಾರೆ, ಇದು ಎಷ್ಟು ಸಣ್ಣ ಕೊಡುತ್ತೆ ಗೊತ್ತಾ? 12 ವರ್ಷ ಮಾತ್ರ ಅಂತ ಹೇಳ್ತಾರೆ. ಹುಷಾರಾಗಿರ್ಬೇಕು, 12 ವರ್ಷ ಮಾತ್ರ, ಯಾವಾಗಲೂ ಕೊಡೋದಿಲ್ಲ. ಇಲ್ಲದೆ ಹೋದ್ರೆ ಎಲ್ಲರಿಗೂ ಅದೇ ಪರ್ಮನೆಂಟ್ ಸೊಲ್ಯೂಷನ್ ಆಗಿಬಿಡು. ಮಾಡೋದು ಅಲ್ಲಿ ಹಾಕೋದು ಹೊಡೆಯೋದು ಸಾಧ್ಯ ಇರಲಿಲ್ಲ. ಎಮರ್ಜಿ ಎಷ್ಟು ಅವಶ್ಯಕತೆ ಅಷ್ಟೇನೆ, ಆಮೇಲೆ ತಪ್ಪಾಗ ನಿನ್ನ ಸೋರ್ಸ್ ಉಪಯೋಗಿಸ್ಬೇಕಾಗ. ಈ ಮಾತಿನೊಳಗೆ ಶಾಸ್ತ್ರ ಎಂದೂ ಕೂಡ ನಮ್ಮನ್ನ ಅತ್ಯಂತ ಶುದ್ಧವಾದ ಹಾದಿಗೆ ಒಯ್ಯುತ್ತೆ ಹೊರತು ಅಶುದ್ಧವಾದ ಹಾದಿಗೆ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡೋದಿಲ್ಲ. 12 ವರ್ಷ ಅನ್ನ ಕೊಡುತ್ತೆ, ಆಮೇಲೆ ಯಥಾ ಪ್ರಕಾರ ಮುಂದುವರಿಸಬೇಕು ಅಂತ ಹೇಳಿದ ತಕ್ಷಣ ಧರ್ಮರಾಜ ನೋಡಿ, ಸ್ವಲ್ಪ ಏನೋ ಕೊಡೋದು ಕೊಡ್ತೀವಿ ಮಾರಾಯ, ಸ್ವಲ್ಪ ಜಾಸ್ತಿ ಮಾಡೋದು ಅಂತ ಕೇಳಬಾರ್ದೆ. ಇಲ್ಲ, ಆತನಿಗೆ ಬೇಕಾಗಿ ಹೌದು, ಆಮೇಲೆ ನಾನೇ ನೋಡ್ಕೋತೆ, ಯೋಚನೆ ಮಾಡಬೇಡಿ. ನಡೆಯೋದು ಎಷ್ಟೇ ಸ್ಥಾಯಿ ಕಲಿಸ್ತಾಳೆ, ಕೊನೆಯವರು ಕೈ ಹಿಡ್ಕೊಂಡು ನಡೆಸೋದಾದ್ರೆ ಅವನು ಕುಂಟ ಕೂಡನಾಗ್ತಾನೆ, ಅವ್ರದ್ದು ಉಪಯೋಗ ಇಲ್ಲ. ಓಡಾಡಕ್ಕೆ ಬರೋವರೆಗೂ ಹೆಲ್ಪ್ ಬೇಕೇ ಹೊರತು ಆಮೇಲೆ ಮಗು ಏನು ಮಾಡುತ್ತೆ ಬಿಡು, ಕೈ ಬಿಡೋದು ಬಿಡಿಸ್ಬಿಡುತ್ತೆ, ಆಮೇಲೆ ನಾನೇ ಓಡಾಡ್ತೇನೆ ಅಂತ ಹೇಳುತ್ತೆ. ಅದನ್ನು ಕೇಳಿದ ತಾಯಿ ಖುಷಿಯಾಗುತ್ತೆ, ಅದನ್ನು ಬಿಟ್ಬಿಟ್ಟೆ ನಾನೇ ಕೇಳ್ಕೊಂಡು ಓಡಾಡಬೇಕು ಅಂತ ಕೇಳಿದರೆ ಗತಿ ಏನದಕ್ಕೆ? ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ಆಪತ್ಕಾಲ ಪರಿಹಾರ ಆಗಬೇಕು, ಆರಾಧನೆ ಮಾಡದ ಕೊಟ್ಟುಬಿಟ್ಟು ಅದನ್ನು ಧರ್ಮರಾಜ ತಗೊಂಡಂತೆ. ಅವತ್ತರಿಂದ ಆತನ ಸಮಸ್ಯೆ ಪರಿಹಾರವಾಯಿತು. ನಮಗೇನು ಇದರಿಂದ ಉತ್ತರ ಸಿಕ್ಕಾಗಾಯಿತು ಅಂದರೆ ಅದನ್ನು ಹೇಳ್ತಾರೆ. ಯೋಚನೆ ಮಾಡಬೇಡಿ, ಇದೇ ಕೆಲಸ ಎಲ್ಲರೂ ಮಾಡಿದರೂ ಆಯಿತು. ಸೂರ್ಯನ ಆರಾಧನೆ ಮಾಡಿದರೆ ಆಯಿತು. ಎಲ್ಲಿ ಆರಾಧನೆ ಮಾಡಬೇಕು ಅಂದರೆ ಸ್ಪೆಷಲಾಗಿ ಏನೂ ಮಾಡೋದಿಲ್ಲ, ಸಂಧ್ಯಾವನ್ನೇ ಮಾಡ್ತಿರಲ್ಲ. ಸೂರ್ಯ ಆರಾಧನೆ ಇದ್ದೇ ಇದರೊಳಗೆ. ಸೂರ್ಯನಿಗೆ ಅಡುಗೆ ಕೊಡ್ತೇವಲ್ಲ, ಸೂರ್ಯ ಪ್ರತಿನಿತ್ಯ ಅಡುಗೆ ಕೊಟ್ಟ ಅಂದರೆ ಅನ್ನಕ್ಕೆ ಮೋಸ ಇಲ್ಲ ಅಂತ ಅರ್ಥ. ಮೂರೊತ್ತು ಸಂಧ್ಯಾವನ್ನೇ ಮಾಡಬೇಕು, ಬೆಳಗ್ಗೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಾಯಂಕಾಲ ಒಮ್ಮೆ. ಬೆಳಿಗ್ಗೆ ಸಂಧ್ಯಾವನ್ನೇ ಮಾಡ್ದ, ಬೆಳಗ್ಗಿನ ಊಟ ಗ್ಯಾರಂಟಿ. ಸಾಯಂಕಾಲ ಮಾಡ್ದ, ರಾತ್ರಿ ಊಟ ಗ್ಯಾರಂಟಿ. ಮಧ್ಯಾಹ್ನ ತಿಂಡಿಗೆ ಮಧ್ಯಾಹ್ನ ಸಂಧ್ಯಾವನ್ನೇ ಮಾಡಿದ್ರೆ ಮೂರು ಹೋಯ್ತು. ಇವತ್ತು ಮೂರೊತ್ತು ಸಂಧ್ಯಾವನ್ನೇ ಮಾಡ್ದ ಅಂದರೆ ಅವನ ಹೊಟ್ಟೆಗೆ ತಾಪತ್ರಯನೇ ಇಲ್ಲ ಅಂತ. ನಿಜವಾಗಲೂ ಅನ್ನ ಹೇಗೋ ಬರುತ್ತೆ, ದೇವ್ರು ಕೊಡ್ತದೆ. ದೇವ್ರು ಕೊಡಲೇ ಕೊಟ್ಟರೆ ಯಾರು ಸ್ಟಾಪ್ ಮಾಡ್ತಾರೆ? ಈ ಮಧ್ಯೆ ಮಳೆ ಹೇಗೆ ಬರುತ್ತಾರೆ ನಮಗೇನು ಗೊತ್ತು, ದಬಾವ್ ಬಿದ್ದಾಗಲೇ ಗೊತ್ತು. ಆ ಥರ ಅವ್ರು ಕೊಡಲೇ ಕೊಟ್ಟರೆ ಹೇಗೋ ಬರುತ್ತೆ. ಬೇಕಾದ ಇದ್ದಕ್ಕಿದ್ದಾಗ ಯಮೋ ಬರುತ್ತೆ, ಇಬ್ಬಿದ್ದ ಬರ ಎಲ್ಲಿದ್ದ ಬರುತ್ತೆ. ದೇವ್ರ ವ್ಯವಸ್ಥೆ ಮಾಡ್ತಾನೆ ಅಷ್ಟೇ. ಅದಕ್ಕೆ ಖಂಡಿತ ಬರುತ್ತೆ. ಸೂರ್ಯಾರ್ಘವನ್ನು ಕೊಡಿ, ಸೂರ್ಯಾರ್ಘ ಕೊಡಲಿಕ್ಕೆ ಸಾವಿರ ಕಾರಣ ಹೇಳ್ತಾನೆ. ಅಯ್ಯೋ ಏನಾಗ್ಬಿಡುತ್ತೆ ಗೊತ್ತಾ ಅಂತ ಶುರು ಮಾಡಿಬಿಡ್ತಾನೆ ಕಥೆನ. ಅಷ್ಟು ಹೇಳಿದ್ರೆ ಬಂದು ಸುಖ ಅರ್ಘ್ಯ ಕೊಟ್ಟುಬಿಡ್ಬೋದು. ಸೂರ್ಯಾರ್ಘಕ್ಕೆ ಏನು ಕಂಬ ಹಾಕಿಲ್ಲ, ಮತ್ತೆ ಅದರಲ್ಲಿ ಒಂದು ಏನೇನು ಹಾಕಬೇಕಾಗಿಲ್ಲ. ಮತ್ತೆ ದಿವಸ ಒಂದು ಆಣೆ ಹಾಕಿ ಒಂದು 10 ಪೈಸೆ ಹಾಕಿದ್ರೆ ಪಂಚಿತಿ ಆಗಿರೋದು. 10 ಪೈಸೆ ಹಾಕಬೇಕಾಗಿಲ್ಲ, ಒಂದು ಬಂಗಾರದ ಕಾಯಿನ ಹಾಕಬೇಕಾಗಿಲ್ಲ. ಏ ಬರೀ ನೀರು ಅಷ್ಟೇ, ಬರೀ ನೀರು. ನಿಮಗೇನು ಬೆಸ್ಟ್ ಸಿಗುತ್ತೋ ಅದು, ಮತ್ತೆ ಗಂಗಾ ನದಿ ನೀರು ತೊಗೊಂಬನ್ನಿ ಅಂತ ಹೇಳಲಿಲ್ಲ, ಮತ್ತೆ ಕಾವೇರಿಗೆ ಹೋಗ್ರಿ ಅಂತ ಹೇಳಲಿಲ್ಲ. ನಿಮ್ಮ ಮನೇಲಿ ಏನು ಬೆಸ್ಟ್ ಸಿಗುತ್ತೋ ಅದ್ರಲ್ಲಿ ಮಾಡಿ ಅಷ್ಟೇ. ಎಷ್ಟು ಸುಲಭ, ಯಾರು ಮಾಡಿಕೊಡ್ತಾರೆ ಯೋಚನೆ ಮಾಡಿ. ಬರೀ ನೀರು, ಅದು ಕೈಯಲ್ಲಿ ಹಾಕ್ಕೊಡೋದು. ಮತ್ತೆ ಮತ್ತೆ ಪಾತ್ರೆ ಅದಿದು ಪಾತ್ರೆ ಅದ್ರ ಪಾತ್ರೆ ಎಲ್ಲ ಶುರು ಮಾಡ್ತಿದ್ವಿ. ಮತ್ತೆ ಆ ಪಾತ್ರೆ ಈ ಪಾತ್ರೆ ಬರೀ ಕೈಯಲ್ಲಿ ಹಾಕೊಂಡು ಕೊಡಯ್ಯ, ಏನು ಯೋಚನೆ ಮಾಡಾಗಿಲ್ಲ. ಭಕ್ತಿ ಒಂದಿರಲಿ. ಆ ರೀತಿ ಗಾಯತ್ರಿ ಮಂತ್ರದಿಂದ ಅರ್ಘ್ಯವನ್ನು ಕೊಡು. ಮುರೇ ಅರ್ಘ್ಯ, ಮತ್ತೆ ನೂರಾರು ಕೂಡ ಅಲ್ಲ, ಬರೀ ಮುರೇ ಅರ್ಘ್ಯ. ಅದನ್ನು ಮಕ್ಕಳಿಗೆ ಕಲಿಸಿದರೆ ಅವ್ರು ನೋಯ್ದು ಕೈ ಕಾಲು ಕಟ್ಟು ಮರುಭೂಮಿಯಿಂದ ಎಷ್ಟರು ಕೂಡ ಅವನು ಬದುಕೋದು ಗ್ಯಾರಂಟಿ. ಯಾಕೆ ದೇವತೆಗಳು ಅವನ್ನ ಸಂಬಂಧಿತ ಕಾಪಾಡ್ತಾರೆ. ಆಗ ನಮಗೆ ಸಂಧ್ಯಾವನ್ನೇ ಮಹತ್ವ ಗೊತ್ತಾಗ್ತದೆ. ತುಂಬ ಜನಕ್ಕೆ ಅದೇನು ರಿಟೈರ್ಮೆಂಟ್ ಮಾಡ್ತೇವೆ ಅಂತ ಹೇಳಿದ್ರೆ ತಿನ್ನಕ್ಕೆ ಬರೋದು. ಈಗೇನು ಮಾಡ್ತಾನೆ ಈ ಮಧ್ಯೆ ಅವನೀಗ? ತಿನ್ನೋ ಶಕ್ತಿ ಕೂಡ ಇರೋದಿಲ್ಲ. ಅವಾಗೇನು ಮಾಡೋದು? ಮೊದಲಿಂದ ಮಾಡು ಅಂತ ಹೇಳ್ತಾರೆ. ಮೊದಲಿಂದ ಮಾಡು, ನಿನಗೆ ಅನ್ನ ಬರುತ್ತೆ ಅಲ್ಲ, ನಿನ್ನ ಮಕ್ಕಳಿಗೆ, ನಿನ್ನ ವಂಶಕ್ಕೆ ಅನ್ನದ ವ್ಯವಸ್ಥೆ ಮಾಡ್ತಾನೆ ಭಗವಂತ. ಆ ದೃಷ್ಟಿಯಲ್ಲಿ ಸಂಧ್ಯಾ ವಂದನೆಯ ಮಹತ್ವ ಅಷ್ಟು ದೊಡ್ಡದು. ಅದರ ಅಂತರಾರ್ಥವನ್ನೇ ಹೇಳ್ತಾರೆ. ಸೂರ್ಯಾರ್ಘ್ಯ ಕೊಡೋದು ಅಂದರೆ ಏನರ್ಥ? ಗಾಯತ್ರ್ಯಾ ಚಂಜಲಿಂ ದತ್ವಾ ಧ್ಯಾತ್ವಾ ಸೂರ್ಯಗತಂ ಹರಿಂ. ಸದಾಚಾರ ಸ್ಮೃತಿ ಆಚಾರ್ಯರ ಮಾತು. ಅರ್ಘ್ಯ ಕೊಡೋದು ಸೂರ್ಯನಿಗೆ ಅಲ್ಲ, ಸೂರ್ಯಾಂತರ್ಗತನಾದ ಭಗವಂತನನ್ನು ಚಿಂತನೆ ಮಾಡಿ ಕೊಡಿ ಅಂತ ಹೇಳಿದ್ದಾರೆ. ನಾವು ಎಲ್ಲಿಗೆ ದುಡ್ಡು ಕೊಟ್ಟರು ಗೌರ್ಮೆಂಟ್ಗೆ ಅಂತ ಬರಿತೀವಲ್ಲ ಆ ಥರ, ಸರ್ಕಾರಕ್ಕೆ ಅದು ಒಂದು, ಇವತ್ತು ಭಗವಂತನಿಗೆ ತಲುಪಬೇಕು ಅದು ಒಂದು. ಸಂಪೂಜ್ಯ ಸೂರ್ಯಸ್ಥಿತ ಅಚ್ಯುತಂ ಪ್ರಭುಂ, ಅಷ್ಟು ಮಾಡಿ ಅನ್ನಕ್ಕೆ ಎಂದೂ ಕೊರತೆ ಇಲ್ಲ. ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ಒಂದು ಅನ್ನ ಬಂತು, ಇನ್ನೊಂದು ನಮಗೆ ಆಯುಷ್ಯ ವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ. ಸೂರ್ಯ ಆಯುಷ್ಯದ ದೇವತೆ ಕೂಡ ಹೌದು, ಅನ್ನದ ದೇವತೆ ಹೌದು, ಆಯುಷ್ಯದ ದೇವತೆ ಹೌದು, ಮತ್ತು ಆರೋಗ್ಯದ ದೇವತೆ ಹೌದು ಇನ್ನೊಂದು. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತಲೇ ಶಾಸ್ತ್ರ. ತುಂಬ ಜನ ರೋಗ ಇದ್ದರೆ ಸೂರ್ಯ ಮಂತ್ರ ಹೇಳಿದರೆ ವಾಸಿಯಾಗ್ತದೆ, ಅದೆಲ್ಲ ಯಾತಕ್ಕೆ ಸಂಧ್ಯಾವಂದನೆ ಮಾಡಿದರೆ ವಾಸಿಯಾಗ್ತದೆ ಅಂತ ಹೇಳುತ್ತಾರೆ. ಸಂಧ್ಯಾವಂದನೆ ಸರಿಯಾಗಿ ಮಾಡಿ ಸಂಧ್ಯಾವಂದನೆ ಪ್ರಾಣಾಯಾಮ ಮಾಡಬೇಕಾ? ಪ್ರಾಣಾಯಾಮ ಅಂತೂ ಸಕಲ ರೋಗ ನಾಶ ಮಾಡತಕ್ಕಂತಹ ದಿವ್ಯವಾದಂಥ ಒಂದು ಉಪಾಯ. ಜೊತೆಗೆ ಅಗಮ ಜಲಾಭಿಮಂತ್ರಣ ಅಂತ ಬರ್ತಾರೆ, ಅವನ ಮಾರ್ಜನ ಅಂತ ಮಾಡಿಕೊಡ್ತಾನೆ. ಪ್ರತಿಯೊಂದು ಮಂತ್ರಗಳಿಂದ ಮಾಡ್ತಕ್ಕಂಥ ಕೆಲಸ ದೇಹ ಶುದ್ಧಿಗೆ ಮತ್ತು ಅಧ್ಯಾತ್ಮದ ಸಿದ್ಧಿಗೆ, ಅದಕ್ಕಿಂತ ಮತ್ತೊಂದು ಮಾರ್ಗನೇ ಇಲ್ಲ. ಆದ್ದರಿಂದ ಅದನ್ನು ಮಾಡಲೇಬೇಕು ಎಂಬುದು ಶಾಸ್ತ್ರದ ಆದೇಶ. ಅಷ್ಟು ಮಾಡ್ತಾ ಇದ್ದಾರೆ. ಇಲ್ಲಿ ಆಶ್ಚರ್ಯ ನೋಡಿ, ಪೂಜೆ ಮಾಡಿದ್ದು ಧರ್ಮರಾಜ, ವರ ಕೊಟ್ಟಿದ್ದು ಸೂರ್ಯ, ಅವರಿಬ್ಬರ ಸಂಬಂಧ ಏನೋ ಗೊತ್ತಾ ಅನೇಕರಿಗೆ ಗೊತ್ತಿಲ್ಲ. ಈತ ಧರ್ಮರಾಜ ಯುಧಿಷ್ಠಿರ ಯಮಧರ್ಮನ ಅವತಾರ, ಪೂಜೆ ಮಾಡಿದ್ದು ಸೂರ್ಯನನ್ನ. ಯಮ ಯಾನಿಗತ್ತೇನು? ಸೂರ್ಯನ ಮಗನೇ ಯಮ, ಸೂರ್ಯನ ಮಗನೇ ಯಮ, ಆತೇ ಧರ್ಮರಾಜನಾಗಿ ಹುಟ್ಟಿರೋರು. ಆತ ಪ್ರಾರ್ಥನೆ ಮಾಡಿದ್ದ ಅಪ್ಪ ಅನ್ನ ಹಾಕ ಅಂತ ಕೇಳಿದಾಗಾಯ್ತಷ್ಟೇ, ಅಮ್ಮ ತಾಯಿ ಅಲ್ಲ, ಅಪ್ಪ ಅನ್ನ ಅಂತ ಕೇಳಿದಾಗಾಯ್ತಷ್ಟೇ. ಅದರಿಂದ ಏನಾಯಿತು? ಅನ್ನದ ವ್ಯವಸ್ಥೆ ಮಾಡೇ ಬಿಟ್ಟಿದ್ದಾನೆ. ಇವತ್ತು ಸೂರ್ಯನಿಂದ ಧರ್ಮರಾಜನಿಗೆ ಬಂದಿದ್ದು ತೀರಾ ಸಹಜವಾದದ್ದೇ ಹೊರತು ಏನೂ ಅದರಲ್ಲಿ ಅನ್ಯಾಚುರಲ್ ಕಾಣತಕ್ಕಂಥ ಪದ್ಧತಿನೇ ಇಲ್ಲ. ಅದನ್ನು ವಿವರಿಸೆ ಮಾಡಿ ಕೊಟ್ಟಿದ್ದು ಮಾತ್ರ ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ. ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಧರ್ಮರಾಜ ಯಾರು, ಸೂರ್ಯ ಯಾರು ಅನ್ನೋದು ಎದ್ದು ಕಾಡತಕ್ಕಂಥ ಅಂಶ ಅದನ್ನು ಪಡೆದನಂತೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ಅಷ್ಟು ವ್ಯವಸ್ಥೆ ಮಾಡಿಕೊಂಡ್ರೆ ಅವನ ಜೀವನದಲ್ಲಿ ಸುಭದ್ರವಾದಂತಹ ಅನ್ನ, ಆರೋಗ್ಯ, ಆಯುಷ್ಯ ಎಲ್ಲವನ್ನು ಪಡಿತಾನೆ. ಆದರೆ ಹುಷಾರು, ಅದು ಕಾಲಕ್ಕೆ ತಕ್ಕಂತೆ ಮಾಡಬೇಕು, ಅಕಾಲಕ್ಕೆ ಮಾಡಬಾರ್ದು. ಮತ್ತೆ ಸಂಧ್ಯಾವನ್ನೇ ಬಿಟ್ಟವರೇ ತುಂಬ ಜನ, ಮಾಡೋರು ಕೂಡ ಯಾವಾಗಲೂ ಮಾಡ್ತಾರೆ ಪಾಪ. ಯಾವ್ದಾರು ವಾರಕ್ಕೊಂದು ಮಾಡೋರು ಸಿಗ್ತಾರೆ, ಅದು ಬೇರೆ. ಕೆಲವರು ಒಪ್ಪತ್ತು ಮಾಡ್ತೇನೆ ಅಂತ ಹೇಳ್ತಾರೆ ಪಾಪ, ಅದು ಕೂಡ ಒಪ್ಪತ್ತು ಮಾಡ್ತೇನೆ. ಕೆಲವರಂತೂ ಸಂಧ್ಯಾವನ್ನ ಟ್ರೈ ಮಾಡದೆ ಬರಲೇ ಇಲ್ಲ, ಈ ಮಾಡಿ ಏನು ಬರುತ್ತೆ ಪಾಪ, 70 ವರ್ಷ ಇನ್ನೇನು ಬರೋ ಚಾನ್ಸಸ್ಸೇ ಇಲ್ಲ ಪಾಪ ಅವನಿಗೆ, ಬರಲೇ ಇಲ್ಲ. ಅದಕ್ಕೆ ಏನಾದರೂ ಸ್ತೋತ್ರ ಹೇಳಿಬಿಡ್ತೇನೆ ಸಾಕ ಅಂತ ಯಾರಾಗ ಕೇಳಿದರು. ಏನು ಹೇಳಿದ್ರು ಸ್ತೋತ್ರ ಹೇಳಿದ್ರು ಸಾಕಾಗೋದಿಲ್ಲ. ಸಂಧ್ಯಾವಂದ್ರೆ ಸಂಧ್ಯಾವಂದನೇ ಮಾಡಬೇಕು. ಅದಾದ್ಮೇಲೆ ಬೇಕಾದ್ರೆ ಸ್ತೋತ್ರ ಮಾಡಬಹುದೇ ಹೊರತು ಬಂದಷ್ಟಾರು ಮಾಡಿ ಕೊನೆ ಪಕ್ಷ ಬಿಡಲಕ್ಕಲ್ಲ, ಬಂದಷ್ಟಾರು ಮಾಡಲೇಬೇಕು. ಆಗ ಅದಕ್ಕೆ ಸಬ್ಸ್ಟಿಟ್ಯೂಟ್ ಅಂತೂ ಒಂದಿಲ್ಲ, ಸಂಧ್ಯಾವಂದನೆ ಸಬ್ಸ್ಟಿಟ್ಯೂಟ್ ಇಲ್ಲ. ಕುರಿಯಾದನ್ಯ ನವ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಈ ತೀರಾ ಮಿನಿಮಮ್ ಮಾಡಬೇಕಾದ್ದೇ ಸಂಧ್ಯಾವಂದನೆ, ಆದ್ದರಿಂದ ಅದಕ್ಕೆ ಸಬ್ಸ್ಟಿಟ್ಯೂಟ್ ಕರಿಯರ್ ಮಾಡಬೇಕು. ಈ ಮಧ್ಯೆ ರಿಸ್ಟ್ ನಂಬರ್ ಹಾಕಿ ಅದಕ್ಕೂ ಬಿಟ್ಟರೆ ನಡೀತದ ಅಂತ ಕೇಳಿದರೆ, ರಿಸ್ಟ್ ನಂಬರೇ ಬಿಡೋದಾದ್ರೆ ಇನ್ನೇನು ಪಾಸ್ ಆಗೋ ಚಾನ್ಸಸ್ಸೇ ಇರೋದಿಲ್ಲ. ಆದ್ದರಿಂದ ಸಂಧ್ಯಾವಂದನೆ ಮಿನಿಮಮ್ ಅದು ಬಂದು, ಅದಕ್ಕೆ ಮಕ್ಕಳಿಗೆ ಎಂಥ ಪರೀಕ್ಷೆ ದಿವಸ ಬೇಕಾದರೂ ಇರಲಿ, ಸಂಧ್ಯಾವನ್ನೇ ಬಿಡು ಅಂತ ಹೇಳಬಾರ್ದು ಅವನಿಗೆ. ಬೇಕಾದ್ರೆ 100 ಬದಲು 1000 ಬದಲು 10 ಗಾಯತ್ರಿ ಮಾಡು ಅಂತ ಹೇಳಬೇಕೆ ಹೊರತು ಸಂಧ್ಯಾನೆ ಬಿಡ್ಲಕ್ಕೆ ಹೇಳಬಾರ್ದು. ಅವ್ ಸಂಧ್ಯಾವನ್ನೇ ಮಾಡಿದ್ರೆ ಮನಸ್ಸು ಫ್ರೆಶ್ ಆಗಿರ್ತದೆ, ಟೈಮ್ ವೇಸ್ಟ್ ಅಲ್ಲ. ಅದು ಒಂದು ಊಟ ಮಾಡೋ ಟೈಮ್ ವೇಸ್ಟಾ? ನೀರು ಕುಡಿಯೋ ಟೈಮ್ ವೇಸ್ಟಾ? ಹಾಗೆ ಸಂಧ್ಯಾವನ್ನೇ ಟೈಮ್ ವೇಸ್ಟ್ ಅಲ್ಲ. ಅಲ್ಲಿ ಅವರಿಗೆ ಒಳ್ಳೆ ಬುದ್ಧಿ ಹರಿತವಾಗಿರ್ತದೆ, ಓದಿದ ಜ್ಞಾಪಕ ಬರ್ತದೆ. ಆದ್ದರಿಂದ ಎಂಥ ಪರೀಕ್ಷೆ ದಿವಸ ಕೂಡ ಸಂಧ್ಯಾವನ್ನೇ ಬಿಡು ಅಂತ ಹೇಳಬಾರ್ದು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೇವರ ಕಡೆ ಮನಸ್ಸು ಕೊಟ್ಟರೆ ಖಂಡಿತ ಯಶಸ್ವಿ ಆಗೇ ಆಗ್ತಾನೆ, ಇಹಪರದ ಸಿದ್ಧಿ ಗಳಿಸ್ತಾರೆ ಅಂತ ಹೇಳೋದಕ್ಕೆ ಈ ಕತೆ ಒಳ್ಳೆಯ ದೃಷ್ಟಾಂತ. ದಿನೇ ಅಕ್ಷಯಾನ್ನಂ ಪಿಠರಂ ತದಾಪ ರತ್ನಾತಿದಂ ಕಾಮವರನ್ನದಂಚ. ಮತ್ತೆ ಒಂದು ಸ್ವಾರಸ್ಯ ಹೇಳುತ್ತಾರೆ, ಬರೀ ಅನ್ನ ಕೊಡೋದ್ರ ಜೊತೆ ರತ್ನನೂ ಕೊಡ್ತಿತ್ತಂತ, ಜೊತೆಗೆ ರತ್ನನೂ ಕೊಡ್ತಿತ್ತಂತೆ. ರತ್ನ ಯಾತಕ್ಕೆ ಬೇಕು ಅಂದರೆ ದಕ್ಷಿಣ ಕೊಡಬೇಕಲ್ಲ ಊಟ ಅಂದರೆ, ಅದಕ್ಕೋಸ್ಕರ ಊಟಕ್ಕೆ ಅವರು ಹೇಳಿ ಯಾವುದೇ ಕಾರ್ಯ ಮಾಡಿದರೂ ಕೂಡ ದಾನಕ್ಕೆ ದಕ್ಷಿಣೆ ಬೇಕೇ ಬೇಕು. ದಕ್ಷಿಣೆಯಲ್ಲದೆ ದಾನ ಮಾಡೋಾಗಿಲ್ಲ. ಅನ್ನದಾನ ಅಂತ ಹೆಸರದು, ಅನ್ನದಾನವಾದ ದಕ್ಷಿಣೆ ಕೊಡಬೇಕಲ್ಲ. ಧರ್ಮರಾಜ ಎಂಥವ್ರು ಗೊತ್ತ, ದಕ್ಷಿಣೆ ಕೂಡ ಏನೋ ಕೊಡಕ್ಕೆ ತಯಾರಿಲ್ಲ ಆತ, ದಕ್ಷಿಣೆ ಏನೋ ಕೊಡಲಿಕ್ಕೆ ತಯಾರಿಲ್ಲ. ದಕ್ಷಿಣೆ ಮ್ಯಾಚಿಂಗ್ ದಕ್ಷಿಣೆ ಕೊಡಬೇಕು. ಹಿಂದಿನ ಕಾಲಕ್ಕೆ ದಕ್ಷಿಣೆ ಹ್ಯಾಕ್ ಕೊಡ್ತಿದ್ರು ಗೊತ್ತೇನು, ಊಟಕ್ಕೆ ಕರೆದ್ರೆ ಅವ್ನು ಮತ್ತೆ ಅವನು ದಕ್ಷಿಣೆ ಕೊಟ್ಟರೆ ಕನಿಷ್ಠ ಇನ್ನೊಂದು ಊಟ ಆರಾಗಬೇಕು ಅದರೊಳಗೆ ಅವನಿಗೆ ಇನ್ನೊಂದು ಊಟ ಆಗ. ತುಂಬ ಜನ ಗೊತ್ತಿಲ್ಲ, 1 ರೂಪಾಯಿ ದಕ್ಷಿಣೆ ಕೊಡೋದು ಭಾರಿ ಶ್ರೀಮಂತರು ಕೊಡ್ತಾ ಇದ್ರು. 1 ರೂಪಾಯಿ ದಕ್ಷಿಣೆ ಕೊಟ್ಟರೆ ಅವನು ತಿಂಗಳುಗಟ್ಟಲೆ ಜೀವನ ಮಾಡ್ತಿದ್ದ ಅದರೊಳಗೆ, ಒಂದು ದಿವಸ ತಿಂಗಳುಗಟ್ಟಲೆ ಜೀವನ ಮಾಡ್ತಕ್ಕಂತಹ ಒಂದು ಶಕ್ತಿ ಇರ್ತಿತ್ತು. ಆಗ ಅವನು ತಿಂದಿದ್ದು ಸಾರ್ಥಕ. ಅಷ್ಟರ ಮಟ್ಟಿಗೆ ಅವ್ರ ಜವಾಬ್ದಾರಿ ಇರ್ತದೆ ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇದೆ ನೋಡಿ ಪಾಪ, ಮಾಡೋ ಒಂದು 7 ದಿವಸದ ಕೆಲಸ, 7 ಗಂಟೆ ಕೆಲಸಕ್ಕೆ ಎಷ್ಟು ಸಂಬಳ, 24 ತಾಸದ ಸಂಬಳ ಕೊಡ್ತಾರೆ. ಆಮೇಲೆ ಸಂಡೇ ವರ್ಕಿಂಗ್ ಡೇ ಅಲ್ಲ, ಅವಾಗ ದುಡ್ಡು ಕೊಡ್ತಾರೆ. ಮತ್ತೆ ರಜೆಗಳು ಕೊಡ್ತಾರೆ, ಸಿಎಲ್ಗಳು, ಜನರಲ್ ಹಾಲಿಡೇಸ್ಗಳು, ಆಮೇಲೆ ವೆಸ್ಟ್ರಾ ರಜೆಗೆ ರೋಗಗೆ ಬಂದರೆ ಮತ್ತೆ ರಜೆಗಳು, ಆಮೇಲೆ ನೋಡಿದ್ರೆ ಪ್ರಮೋಷನ್ಗಳು, ಮತ್ತೆ DRIs ಮಾಡೋದು, ರಿಟೈರ್ಮೆಂಟು, ಪೆನ್ಷನ್ನು, ಸತ್ರ ಫ್ಯಾಮಿಲಿ ಪೆನ್ಷನ್ನು, ಇವು ಯೋಚನೆ ಮಾಡೋ ಸಾಧ್ಯ ಇಲ್ಲ. ಇವನು ಮೊದಲೇ ಎಲ್ಲ ಪೆನ್ಷನ್ ತಾನೇ ತೊಗೊಂಡ್ಬಿಟ್ಟಿರ್ತಾನೆ, ಸರ್ವಿಸಲ್ಲೇ ತಾನೆ ಮುಗಿಸಿಬಿಟ್ಟಿರ್ತಾನೆ ಆಗ್ಲೇನೆ, ಎಲ್ಲ ದುಡ್ಡು ಎಕ್ಸ್ಟ್ರಾ ತೊಗೊಂಡ್ಬಿಟ್ಟಿರ್ತಾನೆ ಪಾಪ. ಇಷ್ಟಾದ್ರೂ ಸರ್ಕಾರ ಕೊಡುತ್ತೆ. ಸರ್ಕಾರಕ್ಕೆ ಎಷ್ಟು ಕಮಿಟ್ಮೆಂಟ್ ಇದ್ರೆ ಶಾಸ್ತ್ರಕ್ಕೆ ಎಷ್ಟು ಕಮಿಟ್ಮೆಂಟ್ ಇರ್ತದೆ. ತಲ್ಲಣಿಸದಿರು ಖಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ದೇವರು ಕಾಪಾಡೋ ರೀತಿಯೇ ಹಾಗೆ. ಆದ್ದರಿಂದ ಅಂಥ ದರ್ಶನ ಕೊಡಬೇಕಾದ್ರೆ, ಸರಿಯಾದ ದರ್ಶನ ಕೊಡಬೇಕು ಅಂತಿದ್ರೆ ಅದು ರತ್ನಗಳನ್ನೇ ಕೊಡೋದು ಆತನ ಅಭ್ಯಾಸ. ಅದು ರತ್ನನೂ ಕೊಟ್ಬಿಡ್ತಿತ್ತಂತ, ಊಟ ಪೂರ್ತಿಯಾಗಲಿ ಅಷ್ಟೆಲ್ಲ ಪಡ್ಕೊಂಡು ಧರ್ಮದ ಅವತ್ತಿನಿಂದ ದ್ರೌಪದಿ ಅಡಿಗೆ ಮಾಡಬೇಕು, ಅದರಲ್ಲಿ ಹಾಕಬೇಕು, ಅವರೇ ಬಡಿಸ್ಬೇಕು. ಎಷ್ಟರ ಊಟ ಮಾಡಿದ್ರೆ ಯೋಚನೆಯೇ ಇಲ್ಲ, ಕೇಳಿದ್ದೆಲ್ಲ ಕೊಟ್ಟುಬಿಟ್ಟು ನಿಶ್ಚಿಂತೆಯಾಗಿರ್ತಕ್ಕಂಥ ವ್ಯವಸ್ಥೆ ನಡೆಯಿತು. ಅಲ್ಲಿಗೆ ಅವರ ಸಮಸ್ಯೆ ಪರಿಹಾರವಾಯಿತು. ದುರ್ಯೋಧನ ಕಾಡಿ ಕಳಿಸಿದ್ದ ಪಾಪ ಅನ್ನಗೆನ್ನೆಲ್ಲ ಒದ್ದಾಡಿಬಿಡಲಿ, ಪ್ರತಿಜ್ಞೆ ಮಾಡಿದ್ದಾರೆ ಇದು ಕೊಂದು ಬಿಡ್ತೇನೆ ಅಂತೇಳಿ, ಅವರೇ ವೀಕಾಗಿ ಬಿಟ್ಟರೆ ಏನು ನಡೆಸ್ತಾರೆ ಅಂತ ಅವನು ಯೋಚನೆ. ಪಾಪ ಅವರೇ ವೀಕಾಗಿ ಬಿಡ್ತೇವೆ, ಏನು ವೀಕಾಗಲಿಲ್ಲ, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ದೈವಿಕವಾದ ಅನ್ನ ಬರೋಷ್ಟು ವ್ಯವಸ್ಥೆ ಅಲ್ಲಿ ನಡೆಸೋಯ್ತು. ಅವರು ಕಾಡಿನಲ್ಲಿದ್ದರೂ ಕೂಡ ಧರ್ಮರಾಜ ಅವತ್ತಿನಿಂದ ಹೇಗಿದ್ದಾನೆ ಗೊತ್ತೇನು, ಮುಂಚಿನಂತೆ ಎದ್ದುಬಿಟ್ಟನಂತೆ. ಹೇಗೆ ಚಕ್ರವರ್ತಿಯಾಗಿದ್ದಾಗ ನಡ್ಕೋತಿದ್ದ ಅದೇ ರೀತಿ ನಡ್ಕೋತಿದ್ದಾರೆ. ಯಥಾಪರ ಮತ್ತೆ ಗೋದಾರ ಶುರು ಮಾಡಿದ, ಯಾಕೆ ದುಡ್ಡು ಬಂದು ರಕ್ತ ಬಂತಲ್ಲ, ಈಗ ವಿನಿಯೋಗ ಮಾಡಿದಷ್ಟು ಬರೋದು ರಕ್ತದ ವೈಶಿಷ್ಟ್ಯ. ಶಾಸ್ತ್ರ ಗ್ರಾಂಟ್ ನೋಡಿ ಉಪಯೋಗಿಸಿಬಿಡಿ, ನೆಕ್ಸ್ಟ್ ಟೈಮ್ ಜಾಸ್ತಿ ಗ್ರಾಂಟ್ ಕೊಡ್ತಾರೆ, ಮತ್ತೆ ಜಾಸ್ತಿ ಗ್ರಾಂಟ್ ಕೊಡ್ತಾರೆ, ಅರ್ಧ ಉಳಿಸಿಬಿಡಿ ಲ್ಯಾಪ್ಸ್ ಮಾಡ್ತಾರೆ, ನೆಕ್ಸ್ಟ್ ಡೇ ಕಡಿಮೆ ಕೊಟ್ಬಿಡ್ತಾರೆ. ಇದು ಸರ್ಕಾರದ ಪಾಲಿಸಿಯೇ, ದೇವರ ಪಾಲಿಸಿ ಕೂಡ ಹೌದು. ಕೊಟ್ಟ ಗ್ರಾಂಟ್ ಬಿಟ್ಟರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟ ಅಂದರೆ ಹೊಸ ಗ್ರಾಂಟ್ ತೊಗೊಂಡು ಎಲಿಜಿಬಿಲಿಟಿ ಬಂದಾಗ ಲೆಕ್ಕ. ನಾವೇನು ಮಾಡಿ ಅಲ್ಲೇ ಉಳಿಸಿಬಿಡ್ತೇವಲ್ಲ, ದೇವರು ಇನ್ನೂ ಕಡಿಮೆ ಮಾಡ್ತಾನೆ, ನಮ್ಮ ಮತ್ತೆ ಕಡಿಮೆ ಮಾಡ್ತೀವಿ, ಇನ್ನೂ ಕಡಿಮೆ ಮಾಡ್ತಾನೆ, ಕೊನೆ ಭಿಕ್ಷಾ ಪಾತ್ರ ಕೊಟ್ಬಿಡ್ತಾನೆ. ಕೊನೆ ಅಕ್ಷಯ ಪಾತ್ರ ಕೊಡೋದಿಲ್ಲ, ಭಿಕ್ಷಾ ಪಾತ್ರ ಕೊಟ್ಟು ಕಳಿಸಿಬಿಡ್ತಾರೆ. ಕೊನೆ ಅಕ್ಷಯ ಪಾತ್ರೆ ಕೊಡೋ ಬದುಕಬೇಕೇ ಹೊರತು ಭಿಕ್ಷಾ ಪಾತ್ರೆ ತೊಗೊಳ್ಳೋಕೆ ಬದುಕಬಾರದು. ಇವತ್ತು ಕೊಡು ತಗೋ ಇಟ್ಕೋ ಹಾಳಾಗು ಅಂತ ಹೇಳಿದ್ದಾರೆ. ಹಿಂದೆ ಹೇಳಿದ್ದೆ, ಯಾರದೋ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಎರಡು ರತ್ನ ಬರ್ತಿತ್ತಂತೆ ಪಾಪ. ಬೆಳಿಗ್ಗೆ ಎತ್ತ ದೇವ್ರ ಮನೆ ಬಾಗಿಲು ತೆಗೆದ ತಕ್ಷಣ ಎರಡು ರತ್ನ ಇರ್ತಿದ್ವಂತೆ. ಜೀವನ ಪೂರ್ತಿ ದಾನ ಧರ್ಮ ಮಾಡ್ಕೊಂಡಿದ್ದ ಪಾಪ ಆತ. ಕೊನೆಗೆ ಸತ್ತು ಹೋದ. ಆ ಅಣ್ಣ ತಮ್ಮ ಇಬ್ಬರು ಮಕ್ಕಳು ಅವ್ರು ವೈಕುಂಠ ಮುಗಿಸಿದ್ರು ಪಾಪ. ಆ ಬಾಗಿಲು ತೆಗೆದ್ರು, ಯಥಾ ಪ್ರಕಾರ ಎರಡು ರತ್ನ ಇತ್ತು. ಮಾತಾಡಿಕೊಂಡ್ರು, ಎರಡು ರತ್ನನೂ ತಗೊಂಡ್ರು. ನಮ್ಮಪ್ಪ ದಡ್ಡ, ಜೀವನ ಪೂರ್ತಿ ಎರಡೆರಡು ರತ್ನ ಬರ್ತಿತ್ತು, ಎಲ್ಲ ಖರ್ಚು ಮಾಡಿಬಿಟ್ಟ, ಕೂಡಿಟ್ಟಿದ್ರೆ ಎಷ್ಟೊಂದು ಆಗ್ತಿತ್ತು, ಅವನಿಗೆ ಬುದ್ಧಿ ಇಲ್ಲ, ಇನ್ಮೇಲೆ ಅವನಿಗೆ ಮಾಡಬಾರ್ದು, ಎರಡು ರತ್ನ ಬಂದಿದೆ, ಒಂದನ್ನು ಉಪಯೋಗಿಸೋಣ, ಒಂದನ್ನು ಕೂಡಿಡೋಣ ಅಂತ ಹೇಳಿದರು. ಇಮ್ಮಿಡಿಯೇಟಾಗಿ ಅಕ್ಸೆಪ್ಟ್ ಆಗಿಬಿಡ್ತು. ನಮ್ಮ MLA MPಗಳ ಸಂಭ್ರಮ ಅಕ್ಸೆಪ್ಟ್ ಆಗುತ್ತೆ ನೋಡಿದ್ರಲ್ಲ, ಇಮ್ಮಿಡಿಯೇಟ್ ಅನಪೋಸ್ಡ್ ಆಗಿ ಸ್ಯಾಂಕ್ಷನ್ ಆಗಿಬಿಡುತ್ತೆ. ಅವರಿಬ್ಬರು ಒಪ್ಕೊಂಡ್ಬಿಟ್ಟಿರ್ದು, ಗುಡಿಸೋ ದುಡ್ಡು ತಾನೆ, ಒಂದು ಖರ್ಚು ಮಾಡಿದರೆ ಒಂದು ಇಟ್ಕೊಂಡ್ರು. ಮರುದಿವಸ ಬಳಿ ಬಾಗಿಲು ತೆಗೆದ್ರು, ಒಂದೇ ರತ್ನ ಇತ್ತು, ಎರಡು ಇರಲಿಲ್ಲ. ಖರ್ಚು ಮಾಡಿಲ್ಲ ಮತ್ತೆ ಕೊಡಬೇಕು, ಅದು ಎಷ್ಟು ಸಣ್ಣ ಕಥೆ, ಎಷ್ಟು ಎಫೆಕ್ಟಿವ್ ಆಗಿ ಅದ್ರಲ್ಲಿ ತತ್ವ ಇದೆ ಅದರಲ್ಲಿ. ಆಮೇಲೆ ಗಾಬರಿ ಆಯ್ತು ಅವರಿಗೆ, ನಾಳೆ ಏನಾಗುತ್ತೋ ಅಂತಿಡು, ಅಂದ ಹಾಗೆ ಇಟ್ಕೊಂಡು ಖರ್ಚು ಮಾಡಲಿಲ್ಲ, ಮರುದಿವಸ ಅವ್ರು ಬರಲೇ ಇಲ್ಲ ಅಂತ ಸ್ಟಾಪ್ ಆಗಿತ್ತು. ಅಪ್ಪನ ಕಾಲದಲ್ಲಿ ದಿವಸ ಬರ್ತಿದ್ದು, ಅದು ಎರಡು ದಿವಸ ಕಳ್ಕೊಂಡ್ಬಿಟ್ಟಿವ್ರೆಲ್ಲ ಕೂಡ. ಇವತ್ತು ನಡೆಯೋದು ಹಾಗೆ. ಹಿಂದಿನ ಕಾಲಕ್ಕೆ ಯಾರು ಊರಿಗೆ ಹೋದರೆ ಎಂಥ ಭಾರಿ ಬಡವ, ಅವನು ದುಡ್ಡು ಸಂಡು ಊಟ ಹಾಕ್ತಿರಲಿಲ್ಲ. ಅವನು ಏನಾದರೂ ಮಾಡಿ ಅವರಿಗೆ ಶ್ರೇಷ್ಠ, ಎಂಥ ಜಾತಿಯವನು ಬೇಕಾದ್ರೂ ಆಗಿರಲಿ, ಅವನು ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತಿದ್ದನು, ಊಟ ಮಾಡಲೇಬೇಕು ಅಂತ ಹಠ ಇರ್ತಿತ್ತು. ಇವತ್ತು ನೋಡಿ ದುಡ್ಡಿಗೆ ಊಟ ಹಾಕೋ ಪದ್ಧತಿ ಬಂತಾಮೆ. ದುಡ್ಡಿಗೆ ಹೋಟೆಲ್ ಬಂದ ತಕ್ಷಣ ದಾನದ ಕಾನ್ಸೆಪ್ಟೇ ಹೋಗಿ, ಅನ್ನದಾನದ ಕಾನ್ಸೆಪ್ಟೇ ಹೋಗಿಬಿಡುತ್ತೆ. ಅದು ಭಾರಿ ಬಡವನಾದವನು ಅಷ್ಟು ತ್ಯಾಗ ಮಾಡ್ತಿದ್ದ ಅಂತ ಜಗತ್ತು ಸುಖವಾಗಿ ಬದುಕ್ತಾ ಇತ್ತು. ಇವು ವಾರಾನ್ನ ಎಷ್ಟು ಜನ ಕೊಡ್ತಿದ್ರು ಗೊತ್ತಾ ಹಿಂದಿನ ಕಾಲಕ್ಕೆ? ಇವತ್ತು ತಮ್ಮ ದೇಶದಲ್ಲಿ ಹೆಸರು ಮಾಡಿದ ಬಹಳ ಜನರು ವಾರಾನ್ನ ಓದಿ 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 ವಿಶ್ವವಿಖ್ಯಾತರಾದವರೆಲ್ಲ ಕೂಡ. ಇವತ್ತು ಕಾನ್ಸೆಪ್ಟೇ ಇಲ್ಲ, ಹಾಕಲಿಕ್ಕೆ ಅವನಿಗೆ ತಯಾರಿಲ್ಲ, ಇವನಿಗೆ ಸೊಕ್ಕು ಬೇರೆ, ನಾವು ಹೋಗೋದಿಲ್ಲ ಅಂತಿದ್ದು ಬೇರೆ. ಇವನಿಗೆ ಇವ ಅನ್ನ ಭಿಕ್ಷೆ ಅಂತ ತಿಳ್ಕೊಂಡಿದ್ದು ಇವನು, ಬೇರೆ ಕಡೆ ಭಿಕ್ಷೆ ಬೇಳಕ್ಕೆ ತಯಾರು, ಅದಕ್ಕೆ ಇವನು ತಯಾರಿಲ್ಲ, ಕೊಡ್ಲಿಕ್ಕೆ ಅವರೂ ತಯಾರಿಲ್ಲ. ಅದು ಫಲಿತಾಂಶ ಕ್ವಾಲಿಟಿ ಡೌನ್ ಆಗೋದೇ ಹೊರತು ಬೇರೆ ಇಲ್ಲೇ ಇಲ್ಲ. ಅಷ್ಟು ಮಾಡಿ ಸುಖವಾಗಿ ಬದುಕ್ತಾ ಇದ್ದಾರೆ. ಅಷ್ಟೊತ್ತಿಗೆ ಈ ಕಡೆ ಒಂದು ಪ್ರಸಂಗ ನಡೀತಾ ಇದೆ. ಧೃತರಾಷ್ಟ್ರ ರಾಜ ವಿದುರನನ್ನು ಕರೀತಾನೆ, ಕೂಡಿಸ್ಕೊಂಡಿದ್ದಾನೆ, ಮಾತಾಡ್ತಾ ಇದ್ದಾನೆ. ವಿದುರ, ಪಾಂಡವರನ್ನ ಕಾಡಿಗೆ ಕಳಿಸಿ ಆಯಿತು, ನಾವು ಮುಂದೇನು ಮಾಡಬೇಕು ಅಂತ ಕೇಳಿದ್ದಾನೆ. ಕಿಮತ್ರ ಕಾರ್ಯಂ ಅಂತ ಕೇಳಿದ್ದಾನೆ, ನಾವೇನು ಮಾಡಬೇಕೀಗ ಅಂತ ಕೇಳಿದ್ದಾನೆ. ವಿದುರನ ಜೊತೆಗೆ ಆಪ್ತಾಲೋಚನೆಯನ್ನು ಮಾಡ್ತಾ ಇದ್ದಾನೆ. ವಿದುರ ಯಾವಾಗಲೂ ವಿದುರ ವಿದುರನೇ. ಪಾಂಡವರಿಗೆ ಪವರ್ ಇಲ್ಲ, ಈಗ ಕಾಡ್ಪಾಲಾಗಿದ್ದಾರೆ, ಏನಾದರೂ ಮಾಡಲಿ ಅಂದ್ಕೊಳ್ಳಿಲ್ಲ ಅಂತ ಸತ್ಯ ಸತ್ಯವನ್ನೇ ಹೇಳ್ತಾನೆ. ಧೃತರಾಷ್ಟ್ರ, ಪಾಂಡವರು ಕಾಡಿಗೆ ಹೋದರು ಏನು ಮಾಡೋಣ ಅಂತ ಕೇಳಿತಿ, ಅವರು ಕಾಡಿಗೆ ಹೋಗಿದ್ದಲ್ಲ, ನಿನ್ನ ಮಗ ಕಳಿಸಿದ್ದು, ನೋಡ್ಕೋತ ಸುಮ್ಮನೆ ಕೂತಿದ್ದು, ಅದು ಜೂತಾಡಿ ಕಳಿಸಿದ್ದು, ಇದಕ್ಕೇನೇನೂ ಅರ್ಥ ಇಲ್ಲ, ಏನೇನೂ ಬೆಲೆ ಇಲ್ಲ, ಅವ್ರ ಕಾಡಿಗೆ ಕಳಿಸಿದ್ದೆ ಮಹಾ ತಪ್ಪು, ಮೊದಲ ಅವ್ರು ವಾಪಸ್ ಕರೆಸು ಅಂತ ಹೇಳ್ತಾರೆ. ಆಹೋಯ ರಾಜ್ಯಂ ಪ್ರತಿಪಾದ ಐತಿ, ಅವ್ರು ವಾಪಸ್ ಕರೆಸು, ರಾಜ್ಯವನ್ನು ಕೊಡು, ಹಾಗೆ ಮಾಡಿದರೆ ಮಾತ್ರ ನೀನು ಬದುಕ್ತೀವಿ ಹೊರತು ನಿನ್ನ ಮಕ್ಕಳು ಬದುಕ್ತಾರೆ ಹೊರತು ಇಲ್ಲದ್ರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ನಿಷ್ಠುರವಾದ ಧರ್ಮವಾದಿ ಸರ್ಕಾರ. ಒಬ್ಬ ನ್ಯಾಯವಾದಿ ಏನು ಹೇಳ್ತಾನೆ, ತಪ್ಪು ಮಾಡಿದ್ದೆ ವಾಪಸ್ ಕೊಡು ಅಷ್ಟೇ, ಬೇರೆ ದಾರಿನೇ ಇಲ್ಲ. ನೀನು ತಪ್ಪು ಮಾಡಿದ್ದೀಗ. ಆ ಜೂತವನ್ನು ಯಾರೂ ಧರ್ಮ ಅಂತ ಕರೆಯೋದಿಲ್ಲ. ಜೂತದಲ್ಲಿ ಗೆದ್ದಿದ್ದು ಅಂತ ಹೆಸರು ಬರೋದಿಲ್ಲ ಅದಕ್ಕೆ. ಅದನ್ನು ಹೇಗೆ ಗೆದ್ದಿದ್ದು ಅಂತ ತಿಳ್ಕೊಂಡಿರೋದು ನೀನೀಗ. ನಿನ್ನ ಮಕ್ಕಳ ತಪ್ಪನ್ನು ನೋಡ್ಕೋತಾ ಹೇಗೆ ಕೂತಿದ್ದೀಯಾ? ಅದು ಬದುಕಬೇಕು ಅಂತ ಅಪೇಕ್ಷೆ ಇದ್ರೆ ಅದರನ್ನು ಕರೆಸು, ವಾಪಸ್ ಕೊಡು. ಇದು ಮೊದಲನೇ ಭಾಗ. ಅಷ್ಟಕ್ಕೆ ಪೂರ್ತಿ ನಿನ್ನ ಪಾಪ ಹೋಗೋದಿಲ್ಲ, ನಿನ್ನ ಮಕ್ಕಳ ತಪ್ಪು ಮುಗಿಯೋದಿಲ್ಲ. ನೀನು ಸಭೆಯನ್ನು ಏರ್ಪಾಟು ಮಾಡಬೇಕು ಅಂತ ಹೇಳಿದ್ದಾನೆ. ಸಭೆಯನ್ನು ಏರ್ಪಾಟು ಮಾಡಬೇಕು, ತುಂಬಿದ ಸಭೆ ಕರೆಸಬೇಕು. ದ್ಯೂತದ ಸಭೆಯಲ್ಲಿ ಯಾರಿದ್ರಲ್ಲ ಅವರೆಲ್ಲ ಇರಬೇಕು. ಆಗ ಭೀಮ ಧರ್ಮರಾಜಾದಿಗಳ ಮುಂದೆ, ದ್ರೌಪದಿಯ ಮುಂದೆ, ದುರ್ಯೋಧನ ದುಶ್ಯಾಸನರು ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. ಕ್ಷಮೆ ಕೇಳಬೇಕು, ದೊಡ್ಡ ತಪ್ಪು ಮಾಡಿದ್ದೇವೆ, ಈಗೆಲ್ಲ ಮಾಡಿಕೊಡೋದಾಯ್ತು, ಕ್ಷಮೆ ಕೇಳಬೇಕು. ಆ ಕ್ಷಮೆ ಕೇಳಿದರೆ ಮಾತ್ರ ನಿನ್ನ ಮಕ್ಕಳ ಜೀವನ ಇಲ್ಲದೆ ಹೋದರೆ ಇಲ್ಲ. ಎಷ್ಟು ಪ್ರಾಕ್ಟಿಕಲೇ ಮಾತಾಡ್ತಾನೆ ವಿದುರ. ಬಹಿರಂಗದಲ್ಲಿ ತಪ್ಪು ಮಾಡಿ ಗುಟ್ಟಾಗಿ ಕ್ಷಮೆ ಕೇಳಿದರೆ ಬೆಲೆ ಇಲ್ಲ ಅದಕ್ಕೆ. ಆ ಬಹಿರಂಗದಲ್ಲೇ ಕ್ಷಮೆ ಕೇಳಬೇಕು. ಆ ಕ್ಷಮೆ ಕೇಳದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಅದನ್ನು ಮಾಡಿಸ್ಬೇಕಾದ ನಿನ್ನ ಜವಾಬ್ದಾರಿ ಇದನ್ನು. ಅಪ್ಪನಾಗಿ ತಂದೆಯಾಗಿ ನೀನು ಅದು ಕೆಲಸ ಮಾಡದೆ ಹೋದರೆ ನಿನ್ನ ಮಕ್ಕಳ ಪಾಪಕ್ಕೆ ನೀನು ಭಾಗಿಯಾಗ್ತೀಯ. ಇದಕ್ಕಿಂತ ಹೆಚ್ಚು ಹೇಳೋ ಆಗೋದಿಲ್ಲ, ಮೊದಲಾಗಿ ಕೆಲಸ ಮಾಡು ಅಂತ ಹೇಳಿಬಿಟ್ಟಂತೆ. ಈ ಮಾತು ಕೇಳಿದ ತಕ್ಷಣ ಧೃತರಾಷ್ಟ್ರನಿ ಬೆಂಕಿ ಸಿಟ್ಟು ಬಂದ್ಬಿಡ್ತು ನೋಡಿ, ಅರ್ಥ ಮಾಡ್ಕೊಳ್ಳಿಲ್ಲ ಅದನ್ನ. ಭಾರಿ ಸಿಟ್ಟು ಬಂದ್ಬಿಡ್ತಂತೆ. ಏನು ವಿದುರ, ನನ್ನ ಮಕ್ಕಳು ಎಷ್ಟು ಕಷ್ಟಪಟ್ಟು ರಾಜ್ಯ ಸಂಪಾದನೆ ಮಾಡಿದ್ದಾರೆ, ಪಿಕ್ ಪಾಕೆಟ್ ಮಾಡಿದವನು ಭಾರಿ ಕಷ್ಟಪಟ್ಟವನೆ ಆ ಲೆಕ್ಕದೊಳಗೆ, ದರೋಡೆ ಮಾಡೋನು ಭಾರಿ ಕಷ್ಟಪಟ್ಟಾಗ ಲೆಕ್ಕ. ಏನು ಧೃತರಾಷ್ಟ್ರ ಮಾತಾಡ್ತಾನೆ? ಕಾರಣ ಮಕ್ಕಳ ಸಹವಾಸ ಅವನ ಬುದ್ಧಿ ಕೆಡಿಸಿಬಿಟ್ಟಿದೆ. ಪಾಪ, ಎಷ್ಟು ಕಷ್ಟಪಟ್ಟು ಮಕ್ಕಳು ರಾಜ್ಯ ಸಂಪಾದನೆ ಮಾಡಿದ್ದಾರೆ, ಅದನ್ನು ಕೊಡೋ ಅಂತ ಹೇಳ್ತೀಯ? ದಾತೋಸಿ ಪ್ರತೀಪಃ ಮಮ ಮದಾತ್ಮ ಜಾನಾಂ. ನನಗೆ ಗೊತ್ತಾಯಿತು, ನೀನು ನನ್ನ ಹಿತೈಷಿ ಅಲ್ಲ, ನನ್ನ ಶತ್ರು ಅಂತ ಹೇಳಿಬಿಡ್ತಾ. ನನ್ನ ಶತ್ರು ನೀನು, ನನ್ನ ಮಕ್ಕಳ ಅಭ್ಯುದಯ ಕಂಡ ನಿನಗೆ ಆಗ್ತಾ ಇಲ್ಲ. ಏನಾದರೂ ಮಾಡಿ ಅವರನ್ನು ಬೈತಾ ಇರ್ತೀಯ, ಪಾಂಡವರನ್ನೇ ಹೊರಡ್ತಾ ಇರ್ತೀಯ. ನೀನೀಗ ನೀನೊಬ್ಬ ಪಕ್ಷಪಾತಿ, ನೀನು ನನಗೆ ಬೇಕಿಲ್ಲ. ಯಥೇಷ್ಟತಃ ತಿಷ್ಠವಾ ಗಚ್ಚವಾ ಅಂತ ಹೇಳಿಬಿಟ್ಟಂತೆ. ಬೇಕಾದ್ರೂ ಸಾಕಾದ್ರೆ ಹೋಗು, ನಿನ್ನ ಸಹವಾಸನೇ ಬೇಡ ಅಂದ್ಬಿಟ್ಟಂತೆ. ಇದರ ನೋಡ್ತಾನೆ, ಹಾಗಿದ್ರೆ ಹೋಗ್ಲಾ ಅಂತ ಕೇಳ್ತಾನೆ. ಹೋಗಿ ಇಷ್ಟ ಬಂದ ಮಾಡು ಅಂತ ಹೇಳಿಬಿಟ್ಟಂತೆ. ಇದರ ತಕ್ಷಣ ಹೊರಟೇ ಬಿಟ್ಟಂತಲ್ಲಿ ಇದರ ಹೊರಟೇ ಬಿಡ್ತಾನೆ. ಒಂದು ರಥ ತಗೋತಾನೆ, ಆತ ಇದಿತ್ತಲ್ಲ ಮೆಂಬರ್ ಇದ್ದಾಗೆ, ಆತಗೆ ದೊಡ್ಡ ವಿಶಿಷ್ಟವಾದ ಸ್ಥಾನ ಇತ್ತು. ಪಾಪ ಹತ್ಕೊಂಡು ಹೊರಟೇ ಹೋಗಿಬಿಟ್ಟಂತಲ್ಲಿ. ಈ ಕಡೆ ಆಮೇಲೆ ನೋಡ್ತಾನೆ, ಎಲ್ಲಿ ಹೋಗ್ಬೇಕು ಇದರ ಈ ಮಧ್ಯೆ ಹೋದ್ರೆ? ಸೀದಾ ಪಾಂಡವರ ಹತ್ರ ಹೋಗಿಬಿಟ್ಟಂತೆ, ಬೇರೆ ಕಡೆ ಇಲ್ವೇ ಇಲ್ಲ. ಇದು ಪಾಂಡವರ ಹತ್ರ ಹೋಗ್ತಾನೆ, ಎಲ್ಲ ಪಾಂಡವರು ಕೂತಿರ್ತಾರೆ, ಸುದ್ದಿ ಬರ್ತಾ ಇದೆ, ವಿದುರ ಬಂದ ಅಂತ ಸುದ್ದಿ ಬಂತೆ. ಧರ್ಮರಾಜನಿಗೆ ಒಂದು ಕ್ಷಣ ಭಯ ಆಯ್ತಂತೆ. ವಿದುರ ಬಂದ ಅಂದ್ರೆ ಏನು ಸುದ್ದಿ ತಂದಿದ್ದಾನೇನೋ, ಮತ್ತೆ ಇನ್ನೊಂದು ರೌಂಡ್ ಜೂತಕ್ಕೆ ಕರೀತಾನೆ ಅನ್ಕೊಂಡ್ಬಿಟ್ಟಂತೆ. ಪಾಪ, ಹಿಂದೆ ಎರಡು ಸರ್ತಿ ಕರ್ಲಕ್ಕೆ ಬಂದಿದ್ನಲ್ಲ, ದ್ಯೂತಕ್ಪಾ ಅಂತೇಳಿ ಮತ್ತೆ ದ್ಯೂತಕ್ಕೆ ಕರೀತಾನೆ ಅಂತ ಕಾಣಿಸ್ತದೆ. ಈ ಸೋಲಕ್ಕೆ ಏನೂ ಇಲ್ವಲ್ಲ, ಅಕ್ಷಯಪಾತ್ರಿಗೆ ಕೈ ಹಾಕ್ತಾನೆ ಗತಿ ಅನ್ನೋಷ್ಟರ ಮಟ್ಟಿಗೆ. ಇದು ಈ ಧರ್ಮರಾಜನಿಗೆ ಭಾರಿ ಭಯ ಆಯ್ತದೆ. ಅದು ಎಷ್ಟು ಆತನ ಮನಸ್ಸು ಮೃದುವಾಗಿತ್ತು ಅಂದರೆ, ಇಲ್ಲಿರ್ಲಕ್ಕೂ ಬಿಡ್ತಾ ಇಲ್ವಲ್ಲ ದುರ್ಯೋಧನ, ಎಷ್ಟು ಪಾಪಿಯವನು. ನಂಪಾಡಿನ ಕಾಡಿನಲ್ಲಿದ್ದರೂ ಕೂಡ ಏನೋ ಕುತಂತ್ರ ಮಾಡಲಿಕ್ಕೆ ಹೊರಟಿದ್ದಾನೆ. ಅದಕ್ಕೆಲ್ಲ ನಮ್ಮ ವಿದುರನ ಉಪಯೋಗಿಸ್ಕೊಂಡ್ಬಿಡ್ತಾರೆ. ವಿದುರನ ಕಳಿಸಿದರೆ ಮಾತ್ರ ನಾನು ಆಕೇಳ್ತೇವೆ ಅಂತ ಗೊತ್ತಿದೆ ಅವರಿಗೆ. ಮತ್ತೇನು ಕೆಟ್ಟಸುದ್ದಿ ತಂದೋ ಏನು ಗತಿಯೋ, ಭೀಮಸೇನ ಏನು ಮಾಡಲಿ ಅಂತ ಕೇಳ್ತಾನೆ. ಇದು ಬಹಳ ಇಂಟ್ರೆಸ್ಟಿಂಗ್ ಇದು. ಇಡೀ ಮಹಾಭಾರತ ಓದಿ ನೋಡಿ, ಧರ್ಮರಾಜ ತನ್ನ ಅತ್ಯಂತ ರಹಸ್ಯ ಸಮಸ್ಯೆಗಳನ್ನೆಲ್ಲ ಮುಂದಿಡ್ತಾ ಇದ್ದಿದ್ದು ಭೀಮನ ಜೊತೆಗೆ ಮಾತ್ರ ಅರ್ಥ ಮಾಡ್ಕೋಬೇಕು. ಭೀಮನ ಜೊತೆಗೆ ಮಾತ್ರ ಇಂಥ ಸೂಕ್ಷ್ಮ ವಿಚಾರಗಳು. ಮಂತ್ರತಂತ್ರ ಬಂದರೆ ಧೌಮ್ಯಾಚಾರ್ಯರು, ಇಂಥ ಸೂಕ್ಷ್ಮ ವಿಚಾರ ಏನೇ ಬಂದರೂ ಕೂಡ ಭೀಮನನ್ನೇ ಕೆಡ್ತಾ ಇದ್ದೆ. ಇದು ಟಿ ವಿಯವರು ಅಪ್ಪಿ ತೋರಿಸಿಲ್ಲ. ಇದರ ಟಿ ವಿಯವರು ಭೀಮಸೇನಿಗೆ ಸಭಾಲ ಭೀಮನಿಗೆ ಪಾಪ ಸ್ಟೂಲ್ ಕೂಡ ಕೊಟ್ಟಿಲ್ಲ ಟಿ ವಿಯೊಳಗೆ, ಯಾವಾಗಲೂ ಸ್ಟ್ಯಾಂಡಿಂಗೇ ಬರುವ ಸ್ಟ್ಯಾಂಡಿಂಗ್ ನಿಂತಿರ್ಬೇಕು ಹಿಂದ್ಗಡೆ. ಅದು ಪೆದ್ದರಿಂದ ನಿಂತಿರ್ತಾನೆ, ಮಂಕು ಅಂದ್ರೆ ಮಂಕು ಹೈ ಕ್ಲಾಸ್ ಮಂಕಿಂತ ನಿಂತಿರ್ತಾನೆ ಅವ್ನು ನೋಡಿ. ಅದು ನಿಜವಾದ ಭೀಮ ಆಗಿದ್ದಿದ್ರೆ ಈ ಭೀಮನ ನೋಡಿದ್ರೆ ನಮಗೆ ಏನು ಗೌರವನೇ ಬರೋದಿಲ್ಲ ಅಂತ ಭೀಮ. ಮಹಾಭಾರತದ ಭೀಮ ಅಂದ್ರೆ ಭೀಮನಿಗೆ ಮಾತ್ರವೇ ಎಲ್ಲರೂ ಹೆದರ್ತಾ ಇದ್ದಿತ್ತು. ಭೀಮನ ಸ್ಥಾನಮಾನ ಅತ್ಯುನ್ನತವಾದ ಧರ್ಮ ನಿಷ್ಠುರ, ಧರ್ಮದಲ್ಲಿ ಅತ್ಯಂತ ಶ್ರದ್ಧೆ ಇರತಕ್ಕಂಥ ವ್ಯಕ್ತಿ, ಅಸಮಾನವಾದಂಥ ವೀರ, ಆತನ ಮಾತಿಗೆ ಎದುರೇ ಇಲ್ಲ. ಅತ್ಯಂತ ಧರ್ಮ ಪ್ರಜ್ಞೆಯನ್ನ ಕಂಡು ಭೀಷ್ಮದ್ರೋಣಾದಿಗಳು ನಡುಕ್ತಾ ಇರ್ತಾರೆ ಭೀಮನನ್ನ ಕಂಡ್ರೆ. ಅಂತ ಒಳ್ಳೆ ಬ್ರಿಲಿಯಂಟ್ ಆಗಿರೋನ ಕಂಡ್ರೆ ಸಹಜವಾಗಿ ಗೌರವ ಬರಬೇಕಲ್ಲ. ಅಂತ ಗೌರವ ಭೀಮನ ಬಗ್ಗೆ ತುಂಬಾ ಇತ್ತು. ಇಲ್ಲೂ ಹಾಗೆ ಭೀಮನನ್ನೇ ನೇರವಾಗಿ ಕೇಳೋದು. ಹಾಗೆ ಹೇಳ್ತಾರೆ, ಅಣ್ಣ ಯಾಕೆ ಯೋಚನೆ ಮಾಡ್ತೀಯ? ಅವ್ರು ಯಾರು ಬಂದರೂ ನಾನಿದ್ದಾರೆ, ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಎಂಥ ನಾನು ಬಂದು ಬಿಟ್ಟು ನೋಡು ಗೊತ್ತಾಗ್ತದೆ ಅಷ್ಟೇ, ಬಿಟ್ಟು ನೋಡು ಗೊತ್ತಾಗ್ತಾ ಇದೆ. ನೀನು ಯೋಚನೆ ಮಾಡೋ ಕಾರಣ ಇಲ್ಲ. ಅವನು ವಿದರ ನಾನು ಕಂಡಾಗ ವಿದರ ಧರ್ಮಿಷ್ಠನೆ, ಏನು ಯೋಚನೆ ಮಾಡಿದ್ರೆ ತಿಳ್ಕೊಳ್ಳೋ ಕಾರಣ ಇಲ್ಲ. ಖಂಡಿತ ನಮ್ಮಲ್ಲಿ ನ್ಯಾಯ ಇದೆ, ಧರ್ಮ ಇದೆ, ಬಲ ಇದೆ, ಮತ್ತೆ ಯೋಚನೆ ಮಾಡಬೇಕು, ನಿಶ್ಚಿಂತನಾಗಿರು ಅಂತ ಹೇಳಿದ ತಕ್ಷಣ ಧರ್ಮ ಸಮಾಧಾನವಾಯ್ತಂತೆ. ಅಲ್ಲಿಗೆ ವಿದರ ಬರ್ತಾ ಇದ್ದಾನೆ, ಸ್ವಾಗತ ಮಾಡ್ತಾರೆ. ಧರ್ಮರಾಜ ಎಷ್ಟೇ ಇದ್ರೂ ಗೌರವ ಕೊಡೋದ್ರಲ್ಲಿ ಮಾತ್ರ ಆತನಿಂದ ಕಲಿಬೇಕು. ನಾವು ಕರೆದು ಚಿಕ್ಕಪ್ಪ ಅಂತ ಕರೆದು ಕೂಡಿಸಿ ನಮ್ಮ ವಂದನೆಗಳನ್ನು ಮಾಡಿ ಅಪೂರ್ವ ಒಳ್ಳೆ ಸ್ವಾಗತ ಮಾಡಿ ಕೂಡಿಸಿಕೊಂಡಂತೆ. ಏನು ವಿಷಯ ಬಂದಿದ್ದು ಅಂತ ಕೇಳಿದರೆ, ಧರ್ಮರಾಜ ನನ್ನ ಮನಸ್ಸು ಇಲ್ಲೇ ಇತ್ತಪ್ಪ ಇಷ್ಟು ದಿವಸಗಳ ಕಾಲ, ನಿನ್ನ ಜೊತೆಗಿರ್ಬೇಕಂತ ಭಾರಿ ಅಪೇಕ್ಷೆ ಇತ್ತು. ಆದರೆ ಅಣ್ಣ ನೋಡಿದ್ರ ಹತ್ರ ಅಷ್ಟು ಬಿಟ್ಟು ಬರ್ಲಿಕ್ಕೆ ಆಗ್ತಿರಲಿಲ್ಲ, ಅದಕ್ಕೆ ಅಲ್ಲಿ ಜೊತೆ ನಿರ್ವಾಹ ಇಲ್ಲ ಅಂತಿದ್ದೆ. ಇವತ್ತು ಆತನೇ ಹೋಗು ಅಂದ್ಬಿಟ್ಟೆ ಬಂದುಬಿಟ್ಟೆ ಅಂತ ಹೇಳಿದ. ಆತನೇ ಹೋಗು ಅಂತ ಹೇಳಿದ, ನಿಶ್ಚಿಂತೆಯಾಗಿ ಬಂದೆ. ನಾನು ಮನಸ್ಸಿದ್ದಲ್ಲಿ ಇರಲತ್ತರ ಆಗಿದ್ದಿಲ್ಲ ಎಷ್ಟು ದಿವಸ, ನಿರ್ವಾಹ ಇಲ್ಲದೆ ನಾನು ಇರ್ತಿದ್ದೆ. ಇವತ್ತು ನಿಮ್ಮ ಜೊತೆಗೆ ಇರ್ಲಿಕ್ಕೆ ಬಂದುಬಿಟ್ಟಿದ್ದೆ. ನಾನೀಗ ನಿಮ್ಮಂಥವರ ಸಹವಾಸ ನನಗೆ ಬೇಕಾಗಿತ್ತು, ಅನಾಯಾಸ ನನಗೆ ಸಿಕ್ತು ಅಂತ ಹೇಳಿದಾಗ ಧರ್ಮರಾಜ ಭಾರಿ ಸಮಾಧಾನವಾಯ್ತಂತೆ. ಆ ವಿಧರ ಹೇಳ್ತಾರೆ, ನಿಮ್ಮ ಜೊತೆ ವಾಸ ಮಾಡ್ತೇನೆ, ಚಿಂತೆ ಇಲ್ಲೇ ಇದ್ದು ಬಿಡ್ತೇನೆ ಅಂತ ಹೇಳಿದ ತಕ್ಷಣ ಒಳ್ಳೆ ಸ್ವಾಗತ ಮಾಡ್ತಾರೆ. ಅವಶ್ಯ ಇಲ್ಲಿರಬಹುದು, ನಮ್ಮ ಪುಣ್ಯ ಅಂತ ಹೇಳಿದ ಧರ್ಮರಾಜ. ಈ ಘಟ್ಟ ಮುಗಿತು. ಆ ಕಡೆ ಏನಾಗಿದೆ, ಧೃತರಾಷ್ಟ್ರ ಇರೋ ಬೈದ ವಿಧರ ಕಳಿಸಿಬಿಟ್ಟ. ಯೋಚನೆ ಮಾಡ್ತಾ ಕೂಡ್ತಾನೆ, ಗೊಳೋ ದೊಳ್ಳಕ್ಕೆ ಶುರು ಮಾಡಿಬಿಡ್ತಾನೆ. ಇವತ್ತಿನ ದಿವಸ ನಾನೇನಾದರೂ ಬದುಕಿದ್ರೆ ಆ ವಿದುರಿನಿಂದ ಬದುಕಿದ್ದೇನೆ ಅಂತ ಅರ್ಥ ಮಾಡಿಕೊಂಡಂತ ಪಾಪ. ನನ್ನ ಕೇಳೋರು ಯಾರಿದ್ದಾರೆ ಮನೆಯಲ್ಲಿ ಅಂತ ಅನ್ಕೋತಾನೆ ಪಾಪ. ನನ್ನ ಕೇಳೋರು ಯಾರಿದ್ದಾರೆ, ಯಾರೋ ಒಂದು ಮಾತಾಡ್ಸರೇ ಇಲ್ಲ ಪಾಪ. ಆ ದುರ್ಯೋಧನೆ ಏನಾದರೂ ಬಂದ ಅಂದರೆ ಡಿಮ್ಯಾಂಡ್ ಅಂತಾನೆ ಅರ್ಥ. ಇವತ್ತಿನ ಮಕ್ಕಳಿದ್ದಾಗೆ ಏನೋ ಕೊಡಿಸ್ಲಿಕ್ಕೆ ಕೇಳೋಕ್ಕೆ ಬಂದಿರ್ತಾರೋ, ಬೇರೆಯವ್ರನ್ನ ಕೇಳಿಸೋಕೆ ಬರೋದಿರೋದಿಲ್ಲ. ಎಲ್ಲ ಎಕ್ಸೆಪ್ಷನ್ ಇರ್ತಾರಷ್ಟೇ. ನಿಮಗೇನು ಬೇಕು ಅಂತ ಕೇಳೋದನ್ನು ಸಿಗೋದು ಭಾರಿ ಕಷ್ಟ, ತಮಗೇನು ಬೇಕು ಅಂತ ಕೇಳೋದಕ್ಕೆ ಬರೋದು ಜಾಸ್ತಿ. ಈ ಟ್ರೆಂಡ್ ಶುರು ಮಾಡಿದ್ದೇ ದುರ್ಯೋಧನ. ಯಾವಾಗ ಬಂದರೂ ಕೂಡ ಅಪ್ಪ ನನಗೆ ಏನು ಕೊಡ್ತೀಯ ಏನು ಮಾಡ್ತೀಯ ಅಷ್ಟೇ, ನೀನು ಹೇಗಿದ್ದೀಯ ಅಂತ ಎಂದೂ ಕೇಳಿದವರು. ಮೊದಲೇ ಕುರುಡ ಬೇರೆ, ಜೊತೆಗೆ ಮುದುಕ ಬೇರೆ. ನಾನು ಎಂದೆಂದೂ ವಿಚಾರಿಸಿಲ್ಲ ಅವನು. ನನ್ನ ಜೊತೆಗೆ ಎಲ್ಲ ಕಾಲಕ್ಕಿದ್ದು ವಿದುರ ಮಾತ್ರ ಅಂತ ಅರ್ಥ ಮಾಡ್ಕೊಂಡಂತೆ ಪಾಪ. ವಿದುರ ಮಾತ್ರ ನನ್ನ ಜೊತೆಗಿದ್ದ, ಅಂಥವನು ಕಳ್ಕೊಂಡ್ಬಿಟ್ಟೆ ನಾನೀಗ. ಅವನು ಹೇಳಿದ್ದಾದರೂ ಪಾಪ ಏನು ತಪ್ಪು ಹೇಳಿದ್ದಾನೆ, ನನ್ನ ಒಳ್ಳೇದಕ್ಕೆ ಹೇಳಿದ್ದಾನೆ ಹೊರತು ತನ್ನ ಒಳ್ಳೇದಕ್ಕೆ. ನನಗೆ ರಾಜ್ಯ ಕೊಡುತ್ತೇನೆ ಕೇಳಲಿಲ್ಲ ಪಾಪ ಆತ, ಪಾಂಡವರಿಗೆ ರಾಜ್ಯ ಕೊಡುವಂತೆ ಕೇಳಿದ. ನಿಜವಾಗ್ಲೂ ಸರಿಯಾದ ಮಾತು, ನಾನೇ ದುಡುಕಿಬಿಟ್ಟೆ, ಬಾಯಿ ಬಂದ ಬೈದುಬಿಟ್ಟೆ. ಇದ್ರೆ ಏನು ಹೋದ್ರೆ ಹೋಗು ಅಂತ ಹೇಳಿಬಿಟ್ಟೆ, ಇದ್ರೆ ಹೋಗೇ ಬಿಟ್ಟ. ನಾನು ಹೇಗೆ ಬದುಕಲಿ ಅಂತ ಯೋಚನೆ ಮಾಡಿ ಶುರು ಮಾಡಿದ್ದಂತೆ ಪಾಪ. ಇದು ಪ್ರಾಕ್ಟಿಕಲ್ ಲೈಫ್ ಇದು. ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಮಹಾಭಾರತ ಕಥೆಯಲ್ಲ ತತ್ವ. ಸಿಟ್ಟು ಬಂತು, ಬೈದುಬಿಟ್ಟ ವಿದುರನನ್ನು, ಹೊರಟು ಹೋಗಿಬಿಟ್ಟ ವಿದುರ. ವಿದುರ ಅಂದರೆ ಯಾರು, ಧರ್ಮದ ರೂಪ ಆತ, ಯಮಧರ್ಮನ ಅವತಾರ. ಧರ್ಮನ ಬೈತೀವಲ್ಲ, ಹಾಳ ಸಂಧ್ಯಾವನ್ನೇ ಅಂತ ಬೈತೀವಲ್ಲ ಆ ಟೈಪ್. ಇದರಿದ್ರೆ ದೇವ್ರ ಪೂಜೆ, ಹಾಳ ಸಂಧ್ಯಾವನ್ನೇ, ಈ ಕೆಟ್ಟ ಏಕಾಚಿ ಅಂತ ಬೈತೇವೆ ನೋಡಿದ್ರ. ವಿದುರನ್ನು ಬೈದಾಗ ಲೆಕ್ಕ ಇವೆಲ್ಲ ಕೂಡ. ವಿದುರ ಹೋಗ್ಬಿಟ್ಟಾಕ ಬಿಟ್ಟರೆ ನಮಗಂಟೆ ಹೋಗ್ಬಿಡ್ತದೆ ಆ ಕಡೆಗೆ. ಆಮೇಲೆ ಗೊತ್ತಾಯ್ತಂತೆ ಗೋಳಾಡ್ತಾನೆ ಬದುಕಿದ್ದೆ ಅದರಿಂದ ನಾವು, ಅದ ಅರ್ಥ ಆಗುತ್ತೀವಿ. ಇವತ್ತು ನಾವು ಇಷ್ಟು ದಿವಸ ಬದುಕಿದ್ದು ಯಾವುದರಿಂದ, ಧರ್ಮೋ ರಕ್ಷತಿ ರಕ್ಷಿತ, ಧರ್ಮಾನುಷ್ಠಾನ ಮಾಡಿದ್ದೇವೆ ಅಂತ ಬದುಕಿದ್ದೇವೆ, ಅದನ್ನೇ ಬೈದ್ಬಿಟ್ಟಿವಲ್ಲ. ನಾ ಏನು ಮಾಡೋದೀಗ, ನಮಗೀಗ ಅರ್ಥ ಆಗೋದು. ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರವು ಸಂಚಿತಾರ್ಥವು ಕಿಂಚಬಾರದು ಮುಂಚೆ ಮಾಡಿರೋ ಧರ್ಮವ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯನೆತ್ತಿದ ಗೋವಿಂದ ನಮ ರಕ್ಷಿಸೋ. ಪುರಂದರದಾಸರ ಈ ಮಾತು ಇಡೀ ಶಾಸ್ತ್ರಗಳ ಸಾರ. ಜನಗಳು ಹಿಂದೆ ಬರೋದಿಲ್ಲ, ಧರ್ಮ ಹಿಂದೆ ಬರ್ತದೆ ಅಂತ ಹೇಳ್ತಾರೆ. ಅವ್ರು ಮಾಡಿದ ಎಷ್ಟೋ ಜನ ಇರ್ತಾರೆ, ಓ ನಿಮ್ಮ ತಂದೆ ಹೀಗೆ ಮಾಡಿದ್ರು, ಅವ್ರ ಮಗನ ನೀವು, ಇವನು ಮಾಡಿದ್ದೇನೋ ಒಂದು ಕೆಲಸ, ಎಷ್ಟು ಅನುಕೂಲ ಮಾಡಿಕೊಡ್ತಾರೆ ಗೊತ್ತಾ. ಅವರ ಧರ್ಮ ಕಾಪಾಡಿತು. ಇವತ್ತು ಹಣಕಾಸು ಯಾವುದು ಕೌಂಟ್ ಆಗಲಿಲ್ಲ. ಅವನು ಮಾಡಿದ್ದು ಉಪಕಾರ ನೆನೆಸ್ಕೊಂಡ ತಕ್ಷಣ ಮಗನ ರೀತಿನೇ ಚೇಂಜ್ ಆಗಿಬಿಡುತ್ತೆ. ಎಲ್ಲಿಂದ ಬಂತಿದು, ಅವ್ರು ಮಾಡಿದ ಫಲ ಇತ್ತು. ನಮ್ಮ ಧರ್ಮ ನಮ್ಮನ್ನು ಕಾಪಾಡುತ್ತೆ ಹೊರತು ಬೇರೆ ಅಲ್ಲ. ಆದರೆ ವಿದುರನನ್ನು ಕಾಪಾಡ್ತಾ ಇದ್ದ, ದಿನನಿತ್ಯ ನನ್ನ ಜೊತೆಗೆ ಇರ್ತಾ ಇದ್ದ, ಹುಟ್ಟಿದಾಗಿಂದ ಜೊತೆ ಬೆಳೆದವರು ನಾವು. ಇವತ್ತು ಯಾವುದೋ ಕಾರಣಕ್ಕೆ ಬೇಜಾರು ಮಾಡ್ಕೊಂಡ್ಬಿಟ್ಟೆ, ನಾನು ಹೇಗೆ ಬದುಕೋದು ಅಂತ ಹೇಳಿಬಿಟ್ಟು ಸಂಜಯ ಅಂತ ಉಪವಾಸ ಕೂತ್ಬಿಡ್ತಾನೆ ಪಾಪ. ಇನ್ನು ನಾನು ಏನೂ ಮಾಡೋಕ್ಕಾಗೋದಿಲ್ಲ, ಉಪವಾಸ ಕೂತ್ಬಿಟ್ಟಾಗ ಸಂಜಯ ಬರ್ತಾನೆ. ಇನ್ನೊಬ್ಬ ಹಿತೈಷಿ ಅವನು, ಆದರೆ ಅವನು ಜೂನಿಯರ್, ಅವನು ಸೀನಿಯರ್ ಅಲ್ಲ, ಕಾಂಟೆಂಪರರಿನೇ ಅಲ್ಲ, ಸೀನಿಯರ್ ಜೂನಿಯರ್ ಆದ್ದರಿಂದ ಕರೀತಾರೆ. ಸಂಜಯ ನನಗಿರ್ಲಕ್ಕಾಗೋದಿಲ್ಲ, ಮೊದಲು ನನಗೆ ವಿದುರ ಬೇಕು ಅಂತ ಹೇಳ್ತಾರೆ. ನನಗೆ ವಿದುರ ಬೇಕು, ಏನಾದ ಮೇಲೆ ಕರ್ಕೊಂಡು ಬಾ ಅವನನ್ನು, ಇಲ್ಲಿ ಹೋದ್ರೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾರೆ. ಸಂಜಯನು ಭಾರಿ ಒಳ್ಳೆಯವನು ಪಾಪ, ಭಗವದ್ಗೀತೆ ಹೇಳಿದ್ದೆ ಅವನು ಪಾಪ. ಕಣ್ಣಾರೆ ಕಂಡಿದ್ದು ಭಗವದ್ಗೀತೆಯನ್ನು ವೇದವ್ಯಾಸರ ಅನುಗ್ರಹದಿಂದ ಕಂಡ ಪುಣ್ಯಾತ್ಮ ಅವನು ಪಾಪ. ತುಂಬ ಸಾತ್ವಿಕ, ನಾನು ನೋಡ್ಕೊಂಬರ್ತೇನೆ ಅಂತ ಹೊರಟಂತಲ್ಲಿಂದ. ಆಗ ಧೃತರಾಷ್ಟ್ರರಿಗೆ ಅರ್ಧ ಸಮಾಧಾನವಾಯಿತು. ಕಾಯ್ತಾ ಕೊಡ್ತಾರೆ, ಏನಾಗುತ್ತೆ ಮುಂದೆ ಮುಂದೆ ನಾಳೆ ನೋಡೋಣ ಅಂತ ಹೇಳ್ತಾ. ಈ ಸಾರಿ ಮೂರು ಹೊಸ ಪುಸ್ತಕ ಬಂದಿದೆ. ಒಂದು ಭಗವದ್ಗೀತೆಯ ಅನುವಾದ, ಹಿಂದೆ ಅನೇಕ ಸರ್ತಿ ಹೇಳಿದ್ದೆ, ಪ್ರತಿ ಶ್ಲೋಕಕ್ಕೂ ಅನುವಾದ. ಇನ್ನೊಂದು ಗೀತಾಬೋಧ ಅಂತೇಳಿ ಭಗವದ್ಗೀತೆಯ ಒಂದು ವಿವರಣೆ. ಮತ್ತೊಂದು ವೆಂಕಟೇಶ ಪಾರಿಜಾತ ಪುಸ್ತಕ ಆಗೋಗಿತ್ತು, ಅದು ರೀಪ್ರಿಂಟ್ ಆಗಿದೆ. ಆಸಕ್ತರ ಅದರ ಪ್ರಯೋಜನ ಪಡ್ಕೊಳ್ಬಹುದು ಅಂತ ಹೇಳ್ತಾ, ನಾಳೆ ಸರಿಯಾಗಿ 7 ಗಂಟೆಗೆ ಪ್ರವಚನ ಮುಂದುವರೆಸೋಣ ಅಂತ ಹೇಳ್ತಾ, ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ವಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಲೀಯತಾಂ ಕಮಲಾಲಯಃ.